ಭಯವನ್ನು ಬಿಡಬೇಕು. ಭಯ ಬಂದ್ರೆ ಕೆಲಸ ಸಾಧನೆ ಮಾಡೋಕ್ಕಾಗೋದಿಲ್ಲ. ಸುಳ್ಯಾ ಪ್ರಸಂಗ ಶಸ್ತ್ರೇಣ ಸ್ಪೃಹಾಂ. ನಾವು ಭಯಪಡಬೇಕಾದದ್ದು ಸಾವಿಗಲ್ಲ, ಅಭಿಮಾನಕ್ಕೆ ಭಯಪಡಬೇಕು. ಸತ್ರ ಯೋಚನೆ ಇಲ್ಲ, ಅಭಿಮಾನ ಇದ್ರೆ ಮತ್ತೆ ವಾಪಸ್ ಬರ್ತಾ. ಆದ್ದರಿಂದ ಅಸಂಗ ಶಸ್ತ್ರೇಣ, ಅಸಂಗವೇ ಶಸ್ತ್ರ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಭಗವದ್ಗೀತೆಯಲ್ಲಿ ಬಂದಿರೋ ಮಾತೆ ಅಸಂಗ ಎಂಬ ಶಸ್ತ್ರದಿಂದ. ಅಸಂಗ ಅಂದ್ರೆ ಏನು? ಎರಡು ಅರ್ಥ ಅದಕ್ಕೆ. ಅಸಂಗ, ಸಂಘವಿಲ್ಲದಿರುವಿಕೆ. ವಿಷಯದಲ್ಲಿ ಸಂಘ ಬಿಡೋದೇ ಶಸ್ತ್ರ ಅದು. ಅಥವಾ ಅಸ್ಮಿನ್ ಸಂಘ, ಆ ಅಂದರೆ ವಿಷ್ಣು, ವಿಷ್ಣುವಿನಲ್ಲಿ ಸಂಘ ಭಕ್ತಿ ಮಾಡೋದು, ಅದೇ ಶಸ್ತ್ರ. ಅಸಂಗ ಶಸ್ತ್ರೇಣ ಚಿಂದ್ಯಾತ್ ಸ್ಪೃಹಾಂ ದೇಹೇ ಅನು ಏಚತಂ. ದೇಹದೊಳಗೆ ಏನು ಸಂಘ, ಅದ್ರ ಜೊತೆ ಇನ್ನೇನಿದೆ ಎಲ್ಲ ಬಿಟ್ಟುಬಿಡ್ಬೇಕು. ಸ್ಪೃಹಾಂ, ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇ, ದೇಹದಲ್ಲಿ ಆಸೆ ಬಿಡಬೇಕು. ಅನು ಏಚತಂ, ದೇಹಕ್ಕೆ ಸಂಬಂಧಪಟ್ಟಿದ್ರೆ ಆಸೆ ಬಿಟ್ಬಿಡ್ಬೇಕು. ದೇಹ ಮತ್ತು ದೇಹದ ಸಂಬಂಧಿಗಳ ಮೇಲೆ ಅದಕ್ಕೆ ಹೇಳ್ತಾರೆ. ದೇಹಂ ಅನು ಏ ಸ್ತ್ರೀಪುತ್ರಾದಯ ದೇಶಜ ಸ್ಪೃಹಾಂ ಚಿಂದ್ಯಾತ್. ಇದು ಮೊದಲು ಮಾಡಬೇಕಾದ ಕೆಲಸ. ಆಸೆ ಜಾಸ್ತಿ ಮಾಡಿಕೊಳ್ಳೋದಲ್ಲ, ಆಸೆ ಬಿಡ್ತಾ ಹೋಗ್ಬೇಕು. ಅಂತಕಾಲೇತು ಪುರುಷ ಆಗತೆ ಗತ ಸಾಧ್ವಸ ಚಿಂದ್ಯಾದ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇ ಬೇ ದೇಹೇ ಅನು ಏ ಚತಂ. ಎಲ್ಲ ಊರಿಗೆ ಹೋಗ್ಬೇಕಾರೆಲ್ಲ ಏನು ಮಾಡ್ಕೋತಾನೆ? ಪ್ಯಾಕಿಂಗ್ ಶುರು ಮಾಡಿರ್ತಾನೆ. ಗೊತ್ತಾಯ್ತಾ? ಪ್ಯಾಕಿಂಗ್ ಶುರು ಮಾಡ್ತಾನೆ. ಯಾವ್ದು ಬೇಕು, ಯಾವ್ದು ಬೇಡ, ಯಾವ್ದು ಭಾರಿ ಇಂಪಾರ್ಟೆಂಟು, ಅವೆಲ್ಲ ಹೇಗೆ ಯೋಚನೆ ಮಾಡ್ತಾನೋ ಹಾಗೆ ಯೋಚನೆ ಮಾಡಬೇಕು. ಗೃಹಾತ್ ಪ್ರವ್ರಜಿತೋ ಧೀರ ಪುಣ್ಯತೀರ್ಥ ಜಲಾಪ್ಲುತ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೇ. ಮತ್ತೇನು ಮಾಡ್ಬೇಕು ಆಮೇಲೆ ಸಂಘ ಬಿಟ್ಟ ಮೇಲೆ ಏನು ಮಾಡಬೇಕು? ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯತೀರ್ಥ ಜಲಾಪ್ಲುತ ಶುಚೌ ವಿವಿಕ್ತೆ ಆಸೀನ ವಿಧಿವತ್ ಕಲ್ಪಿತಾಸನೇ. ಧೀರ ನೋಡಿ, ಧಿಯಾ ರಮತೆ ಇತಿ ಧೀರ, ಧೀರನಾಗಿ ಗೃಹಾತ್ ಮನೆಯಿಂದ ಪ್ರವ್ರಜಿತ ಬಿಟ್ಟವನಾಗಬೇಕು, ಮನೆಯಿಂದ ಸನ್ಯಸ್ತನಾಗಿ ಬಿಡಬೇಕು. ಎಲ್ಲಿಗೆ ಹೋಗ್ಬೇಕಾಗಿದ್ರೆ ಪುಣ್ಯತೀರ್ಥ ಜಲಾಪ್ಲುತ, ಪುಣ್ಯತೀರ್ಥದ ಜಲದಲ್ಲಿ ಸ್ನಾನವನ್ನು ಮಾಡಬೇಕು. ಶುಚೌ ನಿರ್ಮಲವಾದಂತಹ ವಿವಿಕ್ತೆ ಏಕಾಂತ ಸ್ಥಳದಲ್ಲಿ ಆಸೀನ ಕೂಡಬೇಕು. ಎಂಥ ಆಸನ ಅದು? ವಿಧಿವತ್ ಕಲ್ಪಿತಾಸನೇ. ವಿಧಿವತ್ ಹಿಂದೆ ಬಂದಿತ್ತು, ಚೈಲಾಜನ ಕುಶೋತ್ತರಂ ಅಂತ ಬಂದಿರ್ತಾರೆ ಭಗವದ್ಗೀತೆಯೊಳಗೆ. ಹಾಗೆ ಆಸನ ಹಾಕ್ಕೊಂಡು ಮತ್ತೆ ಕೂಡ ರೀತಿಯಲ್ಲಿ ಕೂತ್ಕೊಂಡು, ಮತ್ತೆ ಪದ್ಮಾಸನ ವೀರಾಸನ ಎರಡು ಆಸನಗಳಲ್ಲಿ ಒಂದು ಪೀಠ, ಒಂದು ಕೂಡತಕ್ಕಂಥ ಭಂಗಿ, ಒಂದು ಕೂಡ ಸ್ಥಿರವಾಗಿರಬೇಕು. ಹೇಳಿದಾರಲ್ಲ, ಮೂರೇ ಸ್ಥಿರವಾದ ಆಸನಗಳು, ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ. ಮೂರು ಆಸನದಲ್ಲಿ ಯಾವುದರಲ್ಲ ಕೂಡಬಹುದು. ಅಭ್ಯಸೇನ್ ಮನಸ ಶುದ್ಧಂ ತ್ರಿವೃದ್ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇತ್ ಚಿತಶ್ವಾಸೋ ಬ್ರಹ್ಮಬೀಜಂ ಅನುಸ್ಮರನ್. ಅಭ್ಯಸೇತ್ ಮನಸ ಶುದ್ಧಂ ತ್ರಿವೃದ್ಬ್ರಹ್ಮ ಅಕ್ಷರಂ ಪರಂ ಮನಃ ಯಚ್ಛೇತ್ ಜಿತಶ್ವಾಸ ಬ್ರಹ್ಮಬೀಜಂ ಅನುಸ್ಮರನ್. ಮನಸ ಶುದ್ಧಂ ತ್ರಿವೃತ್ ಬ್ರಹ್ಮ ಅಕ್ಷರಂ ಪರಂ ಅಭ್ಯಸೇ. ಮನಸ್ಸಿನಿಂದ ತ್ರಿವೃತ್ತಾಗಿರತಕ್ಕಂಥ ಪರಮಾತ್ಮನನ್ನ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು, ಪುನಃ ಪುನಃ ಅಭ್ಯಾಸವನ್ನು ಮಾಡಬೇಕು. ಆಕಾರಾದೀಂತ್ರಿಯ ವರ್ಣಾನ್ ಋಣೋತಿ ತ್ರಿವೃತ್. ಅಕಾರ ಪ್ರತಿಪಾದ್ಯ ದೇವರಿಗೆ ಓಂಕಾರ ಪ್ರತಿಪಾದ್ಯ ಅಂತ. ತ್ರಿವೃತ್ ತ್ರಿಭಿಹಿ ವರ್ಣೈಹಿ ವ್ರಿಯತೆ ಇತಿ ತ್ರಿವೃತ್. ಆ ಊಮ ಎಂಬ ಮೂರಕ್ಷರದ ವರ್ಣಗಳ ಒಂದು ಪದದಿಂದ ಅಕ್ಷರಾಣ ಮಕಾರೋಸ್ಮಿ ಪ್ರಣವ ಸರ್ವ ವೇದೇಶು ಇತ್ಯಾದಿ. ಅದರಿಂದ ಪ್ರತಿಪಾದ್ಯನಾದ ದೇವರಿಗೆ ತ್ರಿವೃತ್ ಅಂತ ಕರೀತಾರೆ. ಬ್ರಹ್ಮ ಅಕ್ಷರಂ ಪರಂ, ಪರಂ ಅಕ್ಷರಂ, ಬರೀ ಅಕ್ಷರ ಅಂದರೆ ಮಹಾಲಕ್ಷ್ಮಿ ಆಗಿಬಿಡ್ತಾರೆ. ಅದಕ್ಕೆ ಪರಂ ಅಕ್ಷರಂ, ಒಂದೇ ಗೋವಿಂದ ಆನಂದ ಜ್ಞಾನದೇಹಂ ಪತಿಂ ಶ್ರಿಯ ಶ್ರೀಮದ್ ಆನಂದ ತೀರ್ಥಾರ್ಯ ವಲ್ಲಭಂ ಪರಮಕ್ಷರಂ ಅಂತ ಸುವರ್ಣಮಂಜರಿ ಮೊದಲನೇ ಶ್ಲೋಕದಲ್ಲಿ ಆ ಮಾತಾಡುತ್ತಾರೆ. ಮನೋ ಯಚ್ಛೇತ್ ಜಿತಶ್ವಾಸ ಬ್ರಹ್ಮಬೀಜ ಮನುಸ್ಮರನ್. ಜಿತಶ್ವಾಸ ಪ್ರಾಣಾಯಾಮ ಮಾಡಿ ಶ್ವಾಸ ಬಂಧನವನ್ನು ಮಾಡಬೇಕು. ಮನಃ ಯಚ್ಛೇತ್ ಮನಸ್ಸನ್ನು ಹಾಕಬೇಕು. ಬ್ರಹ್ಮಬೀಜ ಮನುಸ್ಮರನ್, ಬ್ರಹ್ಮಬೀಜ ಅಂತ ಹೇಳಿದರೆ ಓಂಕಾರವನ್ನು, ಓಂ ವಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾ ಮನುಸ್ಮರನ್. ಅಭ್ಯಸೇತ್ ಆವರ್ತ ಏ ಇತ್ತಂದರೆ ಪುನಃ ಪುನಃ ಅದನ್ನು ಏನು ಮಾಡಬೇಕು? ಆವರ್ತನೆ ಮಾಡಬೇಕು. ಅಭ್ಯಾಸ ಇತ್ತಂದ್ರೆ ಪುನಃ ಪುನಃ ರಿಪಿಟೇಷನ್ ಅಭ್ಯಾಸ ಅಂತ ಕರೀತಾರೆ. ಒಮ್ಮೆ ಮಾಡಿದ್ರೆ ಅಭ್ಯಾಸ ಅಲ್ಲ, ಪುನಃ ಪುನಃ ಮಾಡಿದಾಗ ಅಭ್ಯಾಸ. ಅಭ್ಯಾಸೇನತ ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಯಾವುದೋ ಪದ ಬರಲಿಲ್ಲ, ಹತ್ತರ್ತ ಹೇಳ್ತಾರೆ ಬಂದ್ಬಿಡುತ್ತ. ಅದಕ್ಕೆ ಅಭ್ಯಾಸ, ಹತ್ತರ್ತ ಬರಿ, ಇಪ್ಪತ್ತರ್ತ ಬರಿ, ನೂರು ಸರ್ತ ಹೇಳು, ಇವೆಲ್ಲ ಏನಿದು ಅಭ್ಯಾಸಗಳವೆಲ್ಲ ಕೂಡ. ಆ ರೀತಿ ಮಾಡ್ತಾ ಹೋದಂತೆ ಸ್ಥಿರವಾಗುತ್ತೆ ಅಂತ. ಹೌದು, ಎಲ್ಲ ಪ್ರತಿ ಶರೀರದಲ್ಲೂ ಹಾಗೆ ಮಾಡಬೇಕು. ಹೌದಾಯ್ತಾ? ಸಿದ್ಧಿ ಬರೋದು ಆ ಶರೀರದೊಳಗೆ. ಎಲ್ಲಷ್ಟೇ ಪ್ರತಿ ಸಲ ಪರೀಕ್ಷೆಗೆ ಹೋಗಲೇಬೇಕು, ಪಾಸಾಗೋ ಸರಿಯಾಗಿ ಬರೆದಾಗ ಗೊತ್ತಾಯ್ತಲ್ಲ. ಪರೀಕ್ಷೆ ಪ್ರೊಸೆಸ್ ಇಸ್ಕೊಳ್ಳೋದು ಹಾಕೋದವೆಲ್ಲ ಒಂದೇ, ಪಾಸಾಗೋರು ಮಾತ್ರ ಮಾಡಬೇಕು, ಹುಡುಗೋರಿಲ್ಲ. ಫೇಲ್ ಆಗೋನು ಏನು ಮಾಡಬೇಕು, ಅವನು ಬರೀ ಪೇಪರ್ ಬರೆದ್ರೆ ಏನು ಮಾಡಬೇಕು, ಒಟ್ಟೆ ಮನೆಗೆ ಹೋಗಿಲ್ಲ, ಹಾಗೂ ಖಾಲಿ ಇದೆ ಸರ್ ಮನೆಗೆ ಹೋಗ್ತೀನಿ ಅಂತ ಹೇಳಾಗಿಲ್ಲ ಅವನು. ಗೊತ್ತಾಯ್ತಾ, ಇವತ್ತು ನಂಬರ್ ಹಾಕಬೇಕು, ಇದು ಮಾಡಬೇಕು, ಎಂಟ್ರಿ ಆಗಬೇಕು, ಎಲ್ಲ ಸಿಸ್ಟಮೆಟಿಕ್ ಆಗಿ ಆಗ ಸಂಸ್ಕಾರ ಎಲ್ಲ ಆಗಬೇಕು ಅದಕ್ಕೆ. ಅನುಭವ ಇಲ್ಲದವ್ರು ಪ್ರಯತ್ನ ಮಾಡಬೇಕು, ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಬೇಕಾಗ, ಎಂದು ಗೊತ್ತಾಯ್ತಾ ಶುರು ಮಾಡಿ. ಜ್ಞಾನ ಇಲ್ಲ ಸುಮ್ಮನೆ ಕೊಡಬಾರ್ದು, ಇನ್ನಾರು ಜ್ಞಾನ ಬರಬೇಕು. ಸಾವು ಯಾರು ಡೌಟ್ ಇದೆ, ಯಾರಿಗಾರು ಸಾವು ಬರುತ್ತೆ ಅನ್ನೋದ್ರ ಬಗ್ಗೆ ಎಂದೋ ಬರುತ್ತೆ, ತಯಾರಾಗಿ ಕೊಡೋದು. ಈ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ, ಬಸ್ ಬರೋದು ಗೊತ್ತಿಲ್ಲ, ಏನ್ ಮಾಡ್ತಾನಾಗ ಅಲ್ಲೇ ಕುತ್ಕೊಂಡು ನೋಡ್ತಾ, ಹರಟಿ ಹೊಡಿತಿದ್ರು ಅದನ್ನೇ ನೋಡ್ತಿರ್ತಾನೆ, ಬಿಡೋದಿಲ್ಲ. ತಿಳಿದಿದ್ರು ನೋಡ್ತಾರೆ, ತಿಂತಿದ್ರು ನೋಡ್ತಾರೆ, ಬಸ್ ಬಂತ ಬಸ್ ಬಂತ ಬಸ್ ಬಂತ, ಬರೋದು ಗ್ಯಾರಂಟಿ ಅಷ್ಟೊತ್ತಿಗೆ ಗೊತ್ತಿಲ್ಲ, ಹೌದಲ್ಲ. ಗೌರ್ಮೆಂಟ್ ಬಸ್ ನಿಂತು ಬಿಡ್ತಾರಲ್ಲ, ಬೇಡ ಯಾವಾಗಲೋ ಬರುತ್ತೆ, ಯಾವಾಗಲೂ ಆಗುತ್ತೆ. ಹೊಸತ್ತೆ ಗುಲ್ಬರ್ಗ ಮನೂರಿಗೆ ಹೋದಾಗ, ಗುಲ್ಬರ್ಗ ಮನೂರಿಗೆ ಹೋದಾಗ 6 ಗಂಟೆ ಬಸ್, 12 ಗಂಟೆಗೆ ಬಂತದ್ದು ಮಧ್ಯಾಹ್ನ. ಇವತ್ತು 6 ಗಂಟೆಗೆ ಹೊರಡಬೇಕಾಗಿತ್ತು, ಬಂದಿದ್ದೆ 12 ಗಂಟೆಗೆ, ಅದು ರಾತ್ರಿ ಹೋದಾಗ 8 ಗಂಟೆಗೆ. ಅದು ಯಾತಕ್ಕೆ ಕೇಳಿದೆ ಅಂದರೆ, ಅದು ನಮ್ದು ಯಾವುದಲ್ಲ ಕಾಯೋದು, ನಾನು ಕಾಯ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಟ್ ಗಮನ ಆ ಕಡೆ ಇರಬೇಕು, ಯಾವ ಬಂದೇ ಬರುತ್ತೆ ಅಂದರೆ ಡೆಫಿನೆಟ್ ಆದರೆ ಅದು ಬಸ್ ಬರೋದೇ ಹೋಗ್ಬೋದು ಅಂತ ಕ್ಯಾನ್ಸಲ್ ಅಂತ ಹೇಳ್ಬೋದು, ಸಾವು ಕ್ಯಾನ್ಸಲ್ ಆಗೋದಿಲ್ಲ. ಅದರಿಂದ ಗ್ಯಾರಂಟಿ ಬರುತ್ತೆ, ಆದ್ದರಿಂದ ರೆಡಿಯಾಗೇ ಕೂತಿರ್ಬೇಕು, ಎನಿ ಟೈಮ್ ಅಂದ್ರೆ ರೆಡಿ ಇರಬೇಕು. ಎನಿ ಮೊಮೆಂಟ್, ಎವೇ ರೆಡಿ ಅಲ್ಲ, ಎನಿ ಮೊಮೆಂಟ್ ಬರ್ಬೋದು, ಆದ್ರಿಂದ ಗಮನ ಇರಬೇಕು ಆ ಕಡೆ. ಅದೇ ಎಲ್ಲರಿಗೇನ ಆಫ್ಟರ್ ಅಂತ ಡೆಫಿನೆಟ್ ಎದ್ಬಿಟ್ಟರೆ ಯೋಚನೆ ಇರಲಿಲ್ಲ, ಡೆಫಿನೆಟ್ ಇಲ್ಲ, ಎನಿ ಟೈಮ್. ಅದು ಬೇರೆ ಯುಗದಲ್ಲಿ ಒಂದು ಅನುಕೂಲ ಇತ್ತು ಅವರಿಗೆ, ಲಷ್ಟು ವರ್ಷ ಗ್ಯಾರಂಟಿ, 1,000 ವರ್ಷ ಗ್ಯಾರಂಟಿ. ಕಲಿಯುಗದಲ್ಲಿ ಹೇಳಿ ಗ್ಯಾರಂಟಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಕಲಿ ಗರ್ಭದಲ್ಲೇ ಹೋಗ್ಬೋದು, ಹುಟ್ಟಿರ್ಲಿಕ್ಕೆ ಸಾಯ್ಬೋದು, ಮಗು ಸಾಯ್ಬೋದು, ಅನೇಕ ಸ್ಟೇಜಲ್ಲಿ ಸಾಯ್ಬೇಕಾದ್ರೆ ಸಾಯ್ಬೋದು. ಆದ್ದರಿಂದ ಬೇರೆ ಇದ್ರೆ ಆಗಲ್ಲ, ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಬೈರ್ಯುಗದಲ್ಲಿ ಹೆಚ್ಚಳ ಜಾಸ್ತಿ ಇರಬೇಕು, ಬೇರೆ ಯುಗಕ್ಕಿಂತ ಹೆಚ್ಚಳ ಜಾಸ್ತಿ ಇರಬೇಕು, ಕಡಿಮೆ ಇರಬಾರ್ದು. ನಿಯಚ್ಛೇದ್ ವಿಷಯ ಮನೋ ಯಚ್ಛೇಜಿತ ಶ್ವಾಸೋ ಬ್ರಹ್ಮ. ರಾತ್ರಿ ಹಗಲೊತ್ತಿನಲ್ಲಿ ಯಾರು ಹೊರಗಿಲ್ದ ಹೋದ ಬಾಲಾಗ್ತಾರೆ ಅಷ್ಟೇ, ರಾತ್ರಿದ್ದು ಯಾವಾಗ ಬಾಲಾಗಿರ್ತಾರೆ ಅರ್ಥ ಆಯ್ತಿಲ್ಲ. ಹಗಲೊತ್ತಿನಲ್ಲಿ ಆದರೆ ಯಾರೋ ಇದ್ದಾರೆ ಪರಾಗಿಲ್ಲ, ಬನ್ನಿ ಇಲ್ಲಿ ನೋಡ್ತಿರ್ತೀವಲ್ಲ ಈ ಕಡೆ ಅಂದ್ಬಿಡ್ತಾರೆ. ರಾತ್ರಿ ಹೊತ್ತಿನಲ್ಲಿ ಏ ಎಲ್ಲ ಬಾಲಾಗ್ಬಿಡ್ದು, ಯಾರು ನೋಡೋದು ಕೂಡ ಎದ್ದಿರೋದು ಪ್ರಶ್ನೆ ಇಲ್ಲೇ ಇಲ್ಲ. ಅದು ಸಂಭಾವ್ಯತೆ ಜಾಸ್ತಿ ಆಗ, ಅಪಾಯಗಳು ಹೆಚ್ಚಾಗ. ನಿಯಚ್ಛೇದ್ ವಿಷಯೇಭ್ಯೋ ಅಕ್ಷಾನ್ ಮನಸಾ ಬುದ್ಧಿ ಸಾರಥಿ ಮನಃ ಕರ್ಮ ಭೀರಾಕ್ಷಿಪ್ತಂ ಶುಭಾರ್ಥೇ ಧಾರಯೇ ಧಿಯಾ. ನಿಯಚ್ಛೇದ್ ವಿಷಯೇಭ್ಯ ಅಕ್ಷಾನ್ ಮನಸಾ ಬುದ್ಧಿ ಸಾರಥಿ ಕರ್ಮ ಮನಃ ಕರ್ಮಭಿ ಆಕ್ಷಿಪ್ತಂ ಶುಭಾರ್ಥೇ ಧಾರಯೇತ್ ಧಿಯಾ. ನಿಯಚ್ಛೇದ್ ವಿಷಯೇಭ್ಯ ಅಕ್ಷಾನ್ ಮನಸ ವಿಷಯೇಭ್ಯ ಅಕ್ಷಾನ್ ಮನಸಾ ನಿಯಚ್ಛೇತ್. ಮನಸ್ಸಿನಿಂದ ಹೇಳ್ತಾರೆ, ಮನಸ್ಸೇ ಅದಕ್ಕೆ ಸಾಧನ. ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಮನಸ್ ಪ್ರಗ್ರಹವಾನ್ ನರಹ ಉಪನಿಷತ್ತು. ಮನಸ್ಸಿನಿಂದ ವಿಷಯಗಳ ಕಡೆ ಹೋಗದಂತೆ ಇಂದ್ರಿಯಗಳನ್ನು ನಿಲ್ಲಿಸಿ ಹಿಡಿಬೇಕು. ಅದಕ್ಕೆ ದೇಹ ರಥ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಸಾರಥಿ ಯಾವುದೋ ಬುದ್ಧಿ, ವಿಜ್ಞಾನ ಸಾರಥಿ ರಿಯಸ್ತು ಮನಃ ಪ್ರಗ್ರಹವಾನ್ ನರಹ ಕಠೋಪನಿಷತ್ತು. ಬುದ್ಧಿ ಸಾರಥಿ, ಬುದ್ಧಿಯೇ ಸಾರಥಿ. ಅದಕ್ಕೆ ಧಿಯೋಯೋನ ಪ್ರಚೋದಯ ಅಂತ ಕರೆಯೋದು. ಬುದ್ಧಿ ನಮಗೆ ಗೈಡ್ ಮಾಡುತ್ತೆ ಅಂತ ಹೇಳ್ತಾರೆ. ಬುದ್ಧಿ ಗೈಡ್ ಮಾಡುತ್ತೆ. ಆದ್ರೆ ಬುದ್ಧಿ ಗೈಡ್ ಮಾಡಿಸ್ಬೇಕಾದ ಪರಮಾತ್ಮನ ಆದರೆ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಗಾಯತ್ರಿ ಮಂತ್ರ ಅಂತ್ಯಕಾಲಕ್ಕೂ ಉಪಯುಕ್ತವಾದ ಮಂತ್ರ. ಬುದ್ಧಿ ಸಾರಥಿ ಮನಃ ನಿಯಚ್ಛೇತ್, ಅಲ್ಲಿ ತಗೋಬೇಕು. ವಿಷಯೇಭ್ಯ ಮನಸಾ ಮನಃ ನಿಯಚ್ಛೇತ್. ಆತ್ಮನ್ನೇ ಆತ್ಮನಾ ತುಷ್ಟ ಸಿತ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥವನೋಗತಾನ್ ಆತ್ಮನ್ನೇ ಆತ್ಮನಾ ತುಷ್ಟ. ಅರಿತು ಕರ್ಮಭಿರಾಕ್ಷಿಪ್ತ ಶುಭಾರ್ಥೆ ಧಾರ ಏತ್ಯ. ಕರ್ಮಗಳಿಂದ ಎಳ್ಕೊಂಡು ಹೋಗ್ತಕ್ಕಂಥ ಮನಸ್ಸನ್ನ ಶುಭಾರ್ಥೆ ಒಳ್ಳೆ ಮಂಗಳಕರವಾದ ವಿಷಯದಲ್ಲಿ ಧಿಯಾಧಾರಯೇ. ಬಿಡ್ಲಕ್ಕೂ ಮನಸ್ಸು ಬೇಕು, ಹಿಡಿಲಕ್ಕೂ ಮನಸ್ಸು ಬೇಕು. ಬುದ್ಧಿ ಸಾರಥಿ ನಿಯಚ್ಛೆ ಧಿಯಾ ಶುಭಾರ್ಥೆ ಧಾರಯೇ. ಮನಸ್ಸು ಎರಡಕ್ಕೂ ಈ ಕಡೆಗೂ ಬರಬೇಕು, ಆ ಕಡೆಗೆ ಬರಬೇಕು. ಅಂದರೆ ಯಾವುದನ್ನು ಬಿಡಬೇಕು ಅನ್ನೋದಕ್ಕೂ ಬುದ್ಧಿ ಬೇಕು, ಯಾವುದನ್ನು ತಗೊಳ್ಬೇಕು ಅನ್ನೋದಕ್ಕೂ ಬುದ್ಧಿ ಬೇಕು. ಬುದ್ಧಿ ಕರ ಅಕ್ಷಾ ನಿಂದೆ ಮನಃ ಸ್ವಧಿಯ ಸಾರಥಿನ ಮತ್ತೆ ಹೇಳಿ, ಅದಕ್ಕೆ ಸಾರಥಿನ ಮತ್ತೆ ಅನ್ವಯ ಮಾಡಿದರು. ಶುಭಾರ್ಥೆ ಪರಮ ಮಂಗಲಾರ್ಥೆ ಹರೋ ಧಾರಯೇ ಇತ್ಯನ್ವಯ. ಒಳ್ಳೆಯ ವಿಷಯದ ಬಗ್ಗೆ ಅಂದರೆ ಏನು? ಅತಿ ಒಳ್ಳೆಯ ವಿಷಯ ದೇವರು, ಮಂಗಲಾನಾಂಚ ಮಂಗಲಂ. ಆದ್ದರಿಂದ ದೇವರಲ್ಲಿ ಮನಸ್ಸಾಕಬೇಕು. ನಿಯಚ್ಛೆ ವಿಷಯೇಭ್ಯ ಅಕ್ಷಾತ್, ಅಕ್ಷ ಅಂದರೆ ಇಂದ್ರಿಯಗಳು. ಮನಸ ಬುದ್ಧಿ ಸಾರಥಿ ಮನಃ ಕರ್ಮಭಿ ಆಕ್ಷಿಪ್ತಂ ಶುಭಾರ್ಥೆ ಧಾರ ಏಧ್ಯ. ಅದಕ್ಕೇನು ಹೇಳಿದ್ದಾರೆ? ಇಂದ್ರಿಯಗಳು ಮನಸ್ಸು ನಿಯಂತ್ರಣ ಮಾಡಬೇಕು ಅಂತ ಹೇಳಿದಾರಲ್ಲ, ಅದು ಕುದುರೆಗಳಿದ್ದಾಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಇಂದ್ರಿಯಾಣಿ ಹಯಾನ, ಕುದುರೆಗಳನ್ನ ಹ್ಯಾ ಕಂಟ್ರೋಲ್ ಮಾಡಬೇಕು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡೋಕ್ಕೆ ಸಾರಥ್ಯ ಯಾವುದು? ಬುದ್ಧಿ. ಬುದ್ಧಿ ಹಗ್ಗ ಯಾವುದು? ಹಗ್ಗ ಯಾವುದು? ಮನಸ್ಸು. ಮನಃ ಪ್ರಗ್ರಹವಾನ್ ನರಹ, ಮನಸ್ಸಿನ ಕಂಪಾರ್ಟ್ಮೆಂಟ್ಸ್ ಅವು. ಮನಸ್ಸು, ಬುದ್ಧಿ, ಚಿತ್ತ ಎಲ್ಲ ಏನು ಮನಸ್ಸಿನ ಪ್ರಭೇದಗಳು. ಅದರಲ್ಲಿ ಮನಸ್ಸಿನಿಂದ ಕಂಟ್ರೋಲ್ ಮಾಡಬೇಕು, ಅದೇ ಬುದ್ಧಿಯಿಂದ ಗೈಡ್ ಮಾಡಬೇಕು. ಕರ್ಮವೀರಾಕ್ಷಿಪ್ತಂ ಶುಭಾರ್ಥೆ ಧಾರ ಏಧಿಯ. ತತ್ರೈಕಾವಯಂ ತತ್ರೈಕಾವಯಮಂ ಧ್ಯಾಯೇತ್. ಅವ್ಯುಚ್ಛಿತ್ತೇನ ಚೇತಸಾ ಮನೋ ನಿರ್ವಿಷಯಂ ತಿಕ್ತಯುಂಕ್ ತತಃಕಿಂಚಿನ್ನ ಸಂಸ್ಮರೇತ್ ಪದಂ ತತ್ಪರಮಂ ವಿಷ್ಣೋ ಮನೋ ಯತ್ರ ಪ್ರಸೀದತಿ ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸಾ ಮನಃ ನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿತ್ ನ ಸಂಸ್ಮರೇತ್ ಪದಂ ತತ್ ಪರಮಂ ವಿಷ್ಣೋ ಮನಃ ಯತ್ರ ಪ್ರಸೀದತಿ ತತ್ರ ಏಕಾವಯವಂ ಧ್ಯಾಯೇತ್ ದೇವರು ಏನು ಮಾಡಬೇಕಂತೆ ಒಂದೊಂದು ಅವಯವವನ್ನು ಧ್ಯಾನ ಮಾಡಬೇಕಂತೆ ಪ್ರಶ್ನಾಚಾರ ತಾತ್ಪರ್ಯ ಬರೀತಾರೆ ಸರ್ವಾವಯವ ಧ್ಯಾನ ಮಾಡೋಕ್ಕಾಗದೆ ಹೋದರೆ ಒಂದು ಅವಯಾರು ಮಾಡಿ ಅಂತ ಹೇಳ್ತಾರೆ ಎಲ್ಲಿಂದ ಶುರು ಮಾಡಿ ಸಂಚಿಯಂತೆ ಭಗವತ ಶರಣಾರವಿಂದ ಆ ರೀತಿಯಾಗಿ ಎಲ್ಲ ಧ್ಯಾನ ಮಾಡೋಕ್ಕೆ ಸಾಧ್ಯವಾದರೆ ಮಾಡೋದು ಅತ್ಯುತ್ತಮ ಮಾಡೋಕ್ಕಾಗದ ಒಂದು ಅವಯವರ ಧ್ಯಾನ ಮಾಡಿ ಅಂತೇಳಿ ಅದಕ್ಕೆ ಆಚಾರ್ಯ ಏನು ಮಾಡಿದ್ದಾರೆ ದ್ವಾದಶೋತ್ರ ಮೊದಲನೇ ಅಧ್ಯಾಯದೊಳಗೆ ಒಂದೊಂದೇ ವರ್ಣನೆ ಮಾಡ್ತೀವಿ ಯಾವ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ಸಂತತಂ ಚಿಂತೆಯತ್ ಕಂಠಂ ಭಾಸ್ಪತ್ ಕೌಸ್ತು ಭಾಸಕಂ ಗೊತ್ತಾಯ್ತಾ ಅದೇ ರೀತಿ ಸ್ವರಣೀಯ ಮುರೋ ವಿಷ್ಣು ಅದೇ ರೀತಿ ಶ್ರೀಪತೇರ್ ಮುಖ ಪಂಕಜಂ ಶ್ರೀಪತೇ ಪಾದ ಪಂಕಜಂ ಎಲ್ಲ ಅರ್ಥ ಮಾಡಿಕೊಂಡ್ರೆ ಯಾವ ಸಾಧ್ಯ ಆಗುತ್ತೋ ಅದನ್ನು ಧ್ಯಾನ ಮಾಡಿ ಸಮಗ್ರ ಆಗೋದು ಅತ್ಯುತ್ತಮ ಕಿಂಚಿನ ಅದು ಅದನ್ನು ಬಿಟ್ಟು ಬೇರೆ ಸ್ಮರಣೆ ಮಾಡಬಾರ್ದು ಅವ್ಯುಚ್ಛಿನ್ನೇನ ಚೇತಸ ಅವ್ಯುಚ್ಛನ್ನ ಅಂದ್ರೆ ಏನು ಅನ್ಇಂಟರಪ್ಟೆಡ್ ಬ್ರೇಕ್ ಬರಬಾರ್ದು ನಿರಂತರವಾಗಿ ಮನಸ್ಸಿನಿಂದ ಧ್ಯಾನ ಮಾಡಬೇಕು ಅವ ಧ್ಯಾನ ಶಬ್ದಕ್ಕೆ ಅದೇ ಅರ್ಥ ನೈರಂತರ್ಯಂ ಮನೋವೃತ್ತೇ ಧ್ಯಾನಮಿತ್ಯಭಿಧೀಯತೆ ನೈರಂತರ್ಯ ಬೇಕು ಇಂಟರಪ್ಷನ್ ಬಂದರೆ ಧ್ಯಾನ ಅಲ್ಲ ಮನಃ ನಿರ್ವಿಷಯಂ ಯುಂಕ್ತ್ವ ತತಃ ಕಿಂಚಿನ್ನ ಸಂಸ್ಮರೆ ಮನಃ ನಿರ್ವಿಷಯಂ ಯುಂಕ್ತ್ವ ಮನಸ್ಸಿಗೆ ಈ ವಿಷಯ ನಿರ್ವಿಷಯಂ ಅಂದ್ರೆ ಏನು ಇವರೇನು ತಿಳ್ಕೊಂಡ್ಬಿಟ್ರು ಬ್ಲಾಂಕ್ ಮಾಡಬೇಕು ಬ್ಲಾಂಕ್ ಮಾಡಿದ್ರೆ ಉಪಯೋಗ ಇಲ್ಲ ಅದೇ ವಿಷಯಗಳಿಗೆ ಹೋಗಬಾರ್ದಷ್ಟೇ ವಿಷಯಗಳಿಗೆ ಹೋಗಬಾರ್ದು ಈ ಕಡೆ ನೋಡಬೇಕು ಸುಮ್ಮನೆ ಕೂತ ಆ ಕಡೆ ಈ ಕಡೆ ನೋಡ್ಬೇಡ ಪುಸ್ತಕ ನೋಡದೆ ಹೋದ್ರೆ ಕ್ಲಾಸಿಗೆ ಆ ಕಡೆ ನೋಡಿಕೊಂಡು ಪ್ರೈವೇಟ್ ಸ್ಕೂಲಲ್ಲಿ ಕಂಟ್ರೋಲ್ ಮಾಡೋದೇ ಭಾರಿ ಕಷ್ಟ ಆ ಪುಸ್ತಕ ಎಲ್ಲೆಲ್ಲೂ ನೋಡ್ತಿರ್ತಾರೆ ಪಾಪ ಹುಡುಗರು ಆ ಕಡೆ ನೋಡಬೇಡ ಈ ಕಡೆ ನೋಡಬೇಡ ಅಂತ ಹೇಳ್ತಿರ್ತಾರೆ ಪುಸ್ತಕ ನೋಡಿದ್ರೆ ಕೂತ್ಕೊಂಡ್ರೆ ತಪ್ಪಾಗ ಪುಸ್ತಕ ನೋಡು ಅಂತ ಹೇಳ್ತಾರೆ ಇವರು ಆಧುನಿಕರ ಯೋಗ ಅಂದ್ರೆ ಏನು ಊರು ಎಲ್ಲ ಬಿಟ್ಟುಬಿಡೋದು ಟ್ರಾನ್ಸೆಂಡೆಂಟರ್ ಒಂದು ಮೆಡಿಟೇಷನ್ ಅಂತ ಕೇಳಿದ್ರೆ ಶೂನ್ಯ ಭಾವ ಚಿಂತನೆ ಮಾಡೋದು ತಪ್ಪದು ಮೊದಲೇ ಡಲ್ ಇರ್ತಾ ಇನ್ನೂ ಡಲ್ ಆಗಿಬಿಡ್ತಾನೆ ಮನೋ ನಿರ್ವಿಷಯಂ ಯುಂಕ್ತ ತತಃ ಕಿಂಚಿನ್ ನ ಸಂಸ್ಮರೆ ಲೋಕದಲ್ಲಿ ಗುರಿ ಇಲ್ಲದೆ ಪ್ರಯಾಣ ಮಾಡೋದಾಗತ್ತೆ ಅಷ್ಟೇ ಇನ್ನು ಹೇಳಬೇಕಾದ್ರೆ ಗುಡಿ ಇಲ್ಲದೆ ಸುಮ್ಮನೆ ಹೋಗ್ತಾ ಇರು ಅಂತ ಹೇಳಿದ್ರೆ ಹಾಗೆ ಹಾಕಿ ತತಃ ಕಿಂಚಿನ್ ನ ಸಂಸ್ಮರೆ ಅಲ್ಲಿ ಬಂದಿದೆ ಪರಮಾತ್ಮ ಧ್ಯಾನ ಮಾಡ್ತಾ ನ ಕಿಂಚಿನ್ ನ ಸಂಸ್ಮರೆ ಅಂತೇಳಿ ಭಗವದ್ಗೀತೆಯಲ್ಲೂ ಬಂದಿದೆ ಅದೇ ಮಾತುಗಳು ತತಃ ಕಿಂಚಿನ್ ನ ಸಂಸ್ಮರೆ ಬೇರೆ ಯಾವುದನ್ನು ಕೂಡ ಸ್ಮರಣೆ ಮಾಡಬಾರ್ದು ಅದನ್ನೇ ತದನಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶ ಪದೆ ಧ್ಯಾನದ ಪದ್ಧತಿ ಕೂಡ ಅದೇನೆ ಧ್ಯಾನಕ್ಕೂ ಉತ್ತರ ಅದೇನೆ ಮನಸ್ಸು ಬೇರೆ ಕಡೆ ಹೋಗದಂತೆ ದೇವರ ಕಡೆಗೆ ಹೋಗಿಬಿಟ್ರೆ ಏನಂತ ಕರೀತಾರೆ ಅದೇ ಧ್ಯಾನ ಪದಂ ತತ್ ಪರಮಂ ವಿಷ್ಣೋಹೋ ಮನೋಯತ್ರ ಪ್ರಸೀದತಿ ವಿಷ್ಣೋಹೋ ತತ್ ಪರಮಂ ಪದಂ ವಿಷ್ಣುವಿನ ಸರ್ವಶ್ರೇಷ್ಠವಾದ ಸ್ಥಳದ ವೈಶಿಷ್ಟ್ಯ ಏನು ಅಂದರೆ ಮನೋಯತ್ರ ಪ್ರಸೀದತಿ ನಮಗೇನಿಸುತ್ತಾಗ ಅಯ್ಯೋ ಭಾರಿ ಕಷ್ಟ ಅಂದರೆ ಅದು ಸುಖ ಆಗುತ್ತೆ ಅದು ತಮಾಷೆ ಅಂತ ಕೇಳಿದರೆ ಮನಸ್ಸು ಪ್ರಸನ್ನವಾಗೋದು ದೇವರ ಕಡೆ ಹಾಕಿದಾಗಲೇನೆ ಯಾಕೆಂದ್ರೆ ಮನಸ್ಸು ಹೋಗಬೇಕಾದ್ದೇ ದೇವರ ಕಡೆ ಆದ್ದರಿಂದ ದೇವರ ಧ್ಯಾನ ಮಾಡ್ತಾ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಬೇರೆ ಯಾವುದರಿಂದನೂ ಸಿಗೋದಿಲ್ಲ ವಿಷಯಗಳ ನೆಮ್ಮದಿ ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈಗ ವಿಷಯಗಳಿಂದ ನೆಮ್ಮದಿ ಸಿಗುತ್ತೆ ಅಂತ ನಾವು ಪ್ರಾಕ್ಟೀಸ್ ಮಾಡಿ ಮಾಡಿ ತಿಳ್ಕೊಂಡ್ಬಿಟ್ಟಿದ್ದೇವೆ ತಪ್ಪದು ಯಾವುದರಿಂದ ಸಿಗೋದು ನಿಜವಾಗಲೂ ದೇವರಿಂದನೇ ಚಿಕ್ಕ ಇವರಿಗೆಲ್ಲ ಎಂಟರ್ಟೈನ್ಮೆಂಟ್ ಭಾರಿ ಖುಷಿ ಚಿಕ್ಕವರಿಗೆ ಅದು ಸ್ಟೂಡೆಂಟ್ ಸೀರಿಯಸ್ ಇದ್ದಾಗ ಅರ್ಥ ಆಗ್ತದೆ ಎಂಟರ್ಟೈನ್ಮೆಂಟ್ ಅಷ್ಟೇ ಮುಗಿದು ಮತ್ತೇನೇ ಇಲ್ಲ ಓದಿದ್ರೆ ಮುಂದೆ ಒಳ್ಳೆ ಕೆಲಸ ಪ್ಲಸ್ ಎಂಟರ್ಟೈನ್ಮೆಂಟ್ ಇದ್ದಿದ್ದೇ ಅದು ಅದೇನು ಹೋಗೋದಿಲ್ಲ ಬರೀ ಎಂಟರ್ಟೈನ್ಮೆಂಟ್ ಬೇರೆ ಸರಿಯಾಗಿದ್ದು ಎಂಟರ್ಟೈನ್ಮೆಂಟ್ ಮೇಲೆ ಆ ದೃಷ್ಟಿಯಲ್ಲಿ ನಿಜವಾದ ಪ್ರಸನ್ನತೆ ಬರೋದು ಮನಸ್ಸಿಗೆ ಯಾವಾಗ ದೇವರು ಧ್ಯಾನ ಮಾಡಿದಾಗ ಮಾತ್ರ ಎಲ್ಲ ಒಂದೇ ತಪಸ್ಸಿ ಅದು ವೆರೈಟಿಗಳಷ್ಟೇ ಓದೋದ್ರಲ್ಲೇ ಓದೋದು ಪುಸ್ತಕ ಓದ್ತಾನೆ ಕೇಳ್ತಾನೆ ಬರೀತಾನೆ ಎಲ್ಲ ಓದನೆ ಅರ್ಥ ಆಯ್ತಾ ಓದೋದ್ರಲ್ಲಿ ಯಾವ್ದು ಮಾಡಲಿ ಅಂತ ಕೇಳಿದ್ರೆ ಕ್ಲಾಸ್ಗೆ ಹೋಗೋದು ಓದು ಗೊತ್ತಾಯ್ತಾ ಗೊತ್ತಾ ಪುಸ್ತಕ ಓದೋದು ಓದು ಡಿಸ್ಕಷನ್ ಮಾಡೋದು ಓದು ಮತ್ತೆ ಯೋಚನೆ ಮಾಡ್ತಾ ಕೊಡೋದು ಓದು ಇನ್ನೊಬ್ರು ಹೇಳೋದು ಓದು ಮತ್ತೆ ಯಾವ್ದು ಮಾಡ್ಬೇಕು ಅಂದ್ರೆ ಯಾವ್ದು ಮಾಡ್ಬೇಕು ಬರುತ್ತೋ ಅದು ಮಾಡ್ಬೇಕು ಆ ಸಮಯದಲ್ಲಿ ಏನಾದ್ರು ಒಂದು ಮಾಡ್ತಿರ್ಬೇಕು ಅವಯವ ಎರಡರ್ಥ ಅದಕ್ಕೆ ಹೌದು 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 ಪಾದಕ್ಕೆ ಏನಿದೆ ಪರಮಾತ್ಮನ ಪಾದಕ್ಕೆ ರೂಪನೇ ಇದೆ ಮತ್ತೆ ಪಾದ ಪಾದನೂ ಪೂರ್ಣ ಪಾದದ ಮತ್ತೆ ತಗೊಂಡ್ರೆ ಪಾದದ ಬೆರಳಿದೆ ಮತ್ತೆ ಪೂರ್ಣ ಕೇವಲ ಪಾದ ಅಲ್ಲ ಪಾದವನ್ನು ಪೂರ್ಣ ಅಂತಾನೆ ಚಿಂತನೆ ಮಾಡು ಸ್ವಗತ ಭೇದ ವಿವರ್ಜಿತನಾದ್ರಿಂದ ಆರಿ ಚಿಂತನೆ ಮಾಡು ಅದಕ್ಕೆ ಇಡೀ ಫೋಟೋ ತೆಗಿಲಕ್ಕಾಗಲಿಲ್ಲ ಏನ್ ಮಾಡ್ತಾರೆ ಪಾಸ್ಪೋರ್ಟ್ ಸೈಜ್ ಮುಖ ಒಂದೇ ಬಂತು ದೇವರಿಗೆ ಎಲ್ಲ ಮುಖ ಇದ್ದಾಗ ಆದ್ದರಿಂದ ಯಾವ್ದು ತಗೊಂಡ್ರೆ ದೇವರಿಗೆ ನಡೆಯುತ್ತೆ ಉಳಿದವರು ಯಾರು ಚಿಂತನೆ ಮಾಡ್ಲಿಕ್ಕೆ ಹೇಳಿ ದೇವರಿ ಮಾತ್ರ ಹೇಳಿದ್ದಿದ್ದ ಉಳಿದವರು ಯಾರು ಚಿಂತನೆ ಮಾಡಬೇಕು ಗುರುಗಳ ಚಿಂತನೆ ಹೆಂಗೆ ಮಾಡಬೇಕು ಅಪಾದ ಬಲಿ ಪರಿನಿಂತಂ ಗುರುಣಾಮ ಆಕೃತಿ ಸ್ಪರೆ ದೇವ್ರದ್ದು ಹಾಗಲ್ಲ ಯಾವ್ದಾದ್ರೂ ಸರಿನೇ ಅರ್ಥಾತ್ ಯಾಕೆ ಸ್ವಗತ ಭೇದ ವಿವರ್ಜಿ ತತ್ವ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವ ಆವೃತ್ತೇ ತಿಷ್ಠತಿ ಅದಕ್ಕೆ ಆಚಾರ್ಯ ಹೇಳ್ತಾರೆ ಕೃಷ್ಣನ ಅವತಾರ ಹೇಗಾಯಿತು ಉದ್ಭವರ್ಹ ಆತ್ಮನ ಕೇಶವ್ ಕೃಷ್ಣ ಕೇಶವೇ ಕೃಷ್ಣ ಇದಿಷ್ಟೇ ಒಂದು ಕೂದಲು ತುಂಡು ಅಷ್ಟೇನೆ ಆ ವಿಶ್ವರೂಪ ತೋರಿಸ್ತಾನದು ಅರ್ಥ ಏನದಕ್ಕೆ ರೂಪವೂ ಕೂಡ ಪರಿಪೂರ್ಣ ಅಂತ ಅರ್ಥ ಪೂರ್ಣಮದ ಪೂರ್ಣಭೇದ ಮನದಕ್ಕೆ ರೂಪನೂ ಪೂರ್ಣ, ಮೂಲ ರೂಪನೂ ಪೂರ್ಣ, ಅವತಾರ ರೂಪನೂ ಪೂರ್ಣ ಅಂತ ಒಂದರ್ಥ. ಪರಮಾತ್ಮನ ಸಕಲ ಅವಯವಗಳು ಪೂರ್ಣ, ಕಣ್ಣು ಪೂರ್ಣ, ಬರೀ ಕಣ್ಣಿನಿಂದ ಪರಮಾತ್ಮ ಏನು ಮಾಡ್ತಾನೆ ಸೃಷ್ಟಿಯಾಗಿ ಎಲ್ಲವನ್ನು ಮಾಡಿ ಹಾಕ್ಬಿಡ್ತಾನೆ, ಬರೀ ಕಿವಿಯಿಂದ ಎಲ್ಲವನ್ನು ಮಾಡಿ ಹಾಕ್ಬಿಡ್ತಾನೆ. ಇದು ದೇವರ ವೈಶಿಷ್ಟ್ಯ ಮಾತ್ರದಿಂದ ಒಂದನ್ನೇ ಚಿಂತನೆ ಮಾಡಿದ್ರೆ ಯಾತಕ್ಕೆ ಉಪಯೋಗ ಅಂದರೆ ಎಲ್ಲ ಇರೋದ್ರಿಂದ ಅಂತ, ಎಲ್ಲ ಇರೋದ್ರಿಂದ. ಅದು ಅದು ಹೇಳಿದ್ದಾರೆ, ಈಗ ಬಂದಿದೆ ಅದು, ಮುಂದೆ ಹಿಂದೆ ಬಂದಿದೆ, ಮುಂದೆ ಬರುತ್ತೆ. ಮತ್ತೆ ಆಚಾರ ದ್ವಾದ ಸ್ತೋತ್ರ ನೆನ್ಬಿಟ್ಕೊಂಡಿದ್ರೆ ಸರಿ, ಬೇಕೇ ಇಲ್ಲದ ಫಸ್ಟ್ ಅವರಿಗೆ ಎಲ್ಲ ಕೊನೆಗೆ ಎಲ್ಲ ಸುಳ್ಳು ಅಂತ ನೋಟ್ ಬರ್ಬಿಡ್ತಾರೆ ಕೊನೆಗೆ. ರಜಸ್ತಮೋಭ್ಯಾಮಾಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಚೇ ಧಾರಣೆಯ ಧೀರೋ ಹಂತಿಯ ತತ್ಕೃತಂ ಮಲಂ. ರಜಸ್ತಮೋಭ್ಯಾಮ್ ಆಕ್ಷಿಪ್ತಂ ವಿಮೂಢಂ ಮನಃ ಆತ್ಮನಃ ಯಚ್ಚೇ ಧಾರಣೆಯ ಧೀರ ಹಂತಿಯ ತತ್ಕೃತಂ ಮಲಂ. ರಜಸ್ತಮೋಭ್ಯಾಮ್, ರಜೋಗುಣ ಮತ್ತು ತಮೋಗುಣಗಳಿಂದ ಆಕ್ಷಿಪ್ತಂ ಎಳೆಯಲ್ಪಡತಕ್ಕಂತಹ ಆತ್ಮನಃ ವಿಮೂಢಂ ಮನಃ, ತನ್ನ ಮೂಢ ಮನಸ್ಸನ್ನು ಅಂದರೆ ತಿಳಿಯದೇ ಇರತಕ್ಕಂಥ ಮನಸ್ಸನ್ನು ಅಥವಾ ಮೋಹಗೊಂಡ ಮನಸ್ಸನ್ನು ಹೆಚ್ಚೇ ಧಾರಣೆಯಾಧೀರ. ಈ ಧಾರಣ ಮಾಡಿ, ಧಾರಣ ಅಂದ್ರೇನು? ಹೋದಾಗೆಲ್ಲ ವಾಪಸ್ ತರೋದು, ಹೋದಾಗೆಲ್ಲ ವಾಪಸ್ ತರೋದು, ಮತ್ತೆ ಅದಕ್ಕೆ ಧಾರಣ ಅಂತ ಹೆಸರು. ಗೊತ್ತಾಯ್ತಾ? ದೃಢವಾಗಿ ನಿಲ್ಲಿಸುವಿಕೆ ಅಂತ. ನಿಲ್ಲಿಸೋದು ಮದ್ದು ಏಕ್ದಂ ಬರೋದಿಲ್ಲ, ಅದೆಲ್ಲ ಕೂಡ ಸ್ಲೋಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಬರಬೇಕು. ಅದಕ್ಕೆ ಭಗವದ್ಗೀತೆ ಹೇಳ್ತಾರೆ, ಯಥೋ ಯಥೋ ನಿಸ್ಸರತಿ ತತಸ್ತರ ತಸತ್ತದ ನಿಯಮ್ಯೈತ ತಾತ್ಮನ್ನೇವ ವಶಂನಯ. ಆ ರೀತಿ ಹೆಚ್ಚೇ ಧಾರಣೆಯ ಧೀರ ಹಂತಿಯ ತತ್ಕೃತಂ ಮಲಂ. ಇದರಿಂದ ಈ ಧಾರಣ ಏನು ಮಾಡುತ್ತೆ ಅಂದರೆ, ತತ್ಕೃತಂ ಮಲಂ ಹಂತಿ ರಜಸ್ತಮೋಭ್ಯಾಂ ಕೃತಂ ಮಲಂ ಹಂತಿ. ರಜೋಗುಣ ತಮೋಗುಣಗಳಿಂದ ಏನು ದೋಷ ಬಂದಿರುತ್ತೆ ಅದನ್ನು ಧಾರಣೆ ಮಾಡ್ತಾ ಮಾಡ್ತಾ ಹೋದಂತೆ ಗೆಲ್ಲಕ್ಕೆ ಬರುತ್ತೆ. ಇದು ಹೇಗೆ ಧಾರಣ ತೊಳಿತಾ ಹೋಗಿ ಕಪ್ಪಿತ್ತು, ಮತ್ತೆ ತೊಳೆದ, ಮತ್ತೆ ತೊಳೆದ, ಕೊನೆಗೆ ಏನಾಗುತ್ತೆ? ಕಪ್ಪು ಹೋಗೋರಿಗೆ ಹೇಗೆ ತೊಳಿತಾನೋ ಆ ರೀತಿಯಲ್ಲಿ ತೊಳೆದಾದ ಮೇಲೆ ಮತ್ತೆ ಯೋಚನೆ ಇಲ್ಲ, ಅದಕ್ಕೆ ಧಾರಣ ಸಿದ್ಧಿ ಬಂದ್ಬಿಡ್ತಾನೆ. ಮೊದಲೆಲ್ಲ ತೊಳೆಯೋ ಪ್ರೋಸೆಸ್ಸು, ಅದು ತೊಳೆದಾದ ಪ್ರೋಸೆಸ್. ಯಶ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ. ಯಶ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನಃ ಭಕ್ತಿ ಲಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಂ ಮೀಕ್ಷತಃ. ಯಶ್ಯಾಂ ಸಂಧಾರ್ಯಮಾಣಾಯಾಂ, ಯಾವ ಮನಸ್ಸನ್ನು ಸರಿಯಾಗಿ ಧಾರಣೆ ಮಾಡಿಬಿಟ್ರೆ ಯೋಗಿನಃ ಯೋಗಿಯಾದವನಿಗೆ ಭಕ್ತಿ ಲಕ್ಷಣ ಯೋಗ ಆಶು ಸಂಪದ್ಯತೆ, ಭಕ್ತಿ ಅಂತಕ್ಕಂಥ ಯೋಗ ಬೇಗ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಕೀರ್ತಿ ಮಾಡ್ತಾ ಮಾಡ್ತಾ ಹೋದಂತೆ ಭಕ್ತಿ ಬರಲು ಶುರುವಾಗುತ್ತೆ. ಅದೇನದು? ಆಶ್ರಯಂ ಭದ್ರಮೀಕ್ಷತಃ. ಭದ್ರ ಅಂದರೆ ಪರಮಾತ್ಮ, ತನಗೆ ಆಶ್ರಯನಾದ ಪರಮಾತ್ಮನ ಯಾರು ನೋಡ್ತಾ ಇರ್ತಾರೆ ಅವರಿಗೆ ಸಹಜವಾಗಿ ಭಕ್ತಿ ಬರಲಿಕ್ಕೆ ಶುರುವಾಗುತ್ತೆ. ಭಕ್ತಿ ಬರಲಿಕ್ಕೆ ಇರತಕ್ಕಂಥ ದೊಡ್ಡ ವಿಧಿ ಅದು. ಭದ್ರಂ ಈಕ್ಷತಃ ಮಂಗಲಂ ಭಗವಂತಂ ಅಂತ ಅರ್ಥ ಬರುತ್ತೆ. ಭದ್ರಂ ಭಗವಂತಂ ಈಕ್ಷತಃ, ದೇವರನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೋದಂತೆ ಎಲ್ಲ ಬಂದುಬಿಡುತ್ತೆ. ರಾಜೋವಾಚ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀ ವಾ ಹರೇ ದಾಶೋ ಪುರುಷಸ್ಯ ಮನೋಮಲಂ. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀ ವಾ ಹರೇತ್ ಆಶು ಪುರುಷಸ್ಯ ಮನೋಮಲಂ. ಯಥಾ ಸಂಧಾರ್ಯತೆ ಬ್ರಹ್ಮನ್, ಬ್ರಹ್ಮನ್ ಶುಕಾಚಾರ್ಯನಿಗೆ ಪ್ರಾರ್ಥನೆ ಮಾಡ್ತಾರೆ, ಬ್ರಹ್ಮನ್ ಅಲ್ಲೇ ಬ್ರಾಹ್ಮಣರೇ ಶುಕಮುನಿಗಳೇ, ಯಥಾ ಸಂಧಾರ್ಯತೆ ಧಾರಣ ಯತ್ರ ಸಮ್ಮತ, ನೀವು ಹೇಳ್ತಕ್ಕಂತಹ ಸಮ್ಮತವಾದ ಧಾರಣಾ ಪದ್ಧತಿ ಇದೆಯಲ್ಲ ಅದು ಯಾರಲ್ಲಿ ಹೇಗೆ ಸಂಧರಿಸಬೇಕು, ಯಾದೃಶೀವಾ ಹರೇದಾಶು ಯಾವ ರೀತಿಯಲ್ಲಿ ಧಾರಣ ಮಾಡಬೇಕು, ಒಂದು ಯಾದೃಶೀವಾ ಹರೇದಾಶು ಎಂಥ ಧಾರಣ, ಪುರುಷಸ್ಯ ಮನೋಬಲಂ ಆಶು ಹರೇ, ಪುರುಷನ ಮನಸ್ಸಿನ ದೋಷವನ್ನು ಪರಿಹಾರ ಮಾಡುತ್ತಲ್ಲ ಅದನ್ನು ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಶ್ರೀ ಶುಕ ಉವಾಚ, ಈಗ ಹೇಳಿದ್ರೆ ವಿವೇಕಾಂಗ ಚಾಂತನೆ ಮಾಡಿ ಎಲ್ಲ ಹೇಳಿದ್ರೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಪೂರ್ತಿಯಾಗಿ. ಶ್ರೀ ಶುಕ ಉವಾಚ, ಮೊದಲು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಪ್ರಶ್ನೆಗಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕೆ ಪ್ರಶ್ನೆ ಕೇಳಿದಾಗ ಅವರಿಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ, ಗೊತ್ತಿದೆ ಅಂತ ಅರ್ಥ. ಕೇಳಿದ ಪ್ರಶ್ನೆ ನಾವೇ ಹಾಕೊಂಡು ತಲೆ ಕೆಡಿಸ್ಬಾರ್ದು, ಕೆಟ್ಟದ್ರೆ ಏನಾಗುತ್ತೆ? ಸುಲಭ ಆಗಿರೋ ಸ್ವತಂತ್ರ ಅರ್ಥ ಆಗುತ್ತೆ ಪಾಪ, ಸ್ವತಂತ್ರ ನಾನು ಏನಪ್ಪ ಅಂತ ಶುರು ಮಾಡಿಬಿಡಿ, ಗಲಾಟೆ ಮಾಡ್ಕೊಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅವು ಇದ್ದದ್ದು ಕನ್ಫ್ಯೂಷನ್ ಆಗಿಬಿಡುತ್ತೆ. ಫಸ್ಟ್ ಸ್ಟೇಜಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ, ಸೆಕೆಂಡ್ ಸ್ಟೇಜ್ ಏನು ಮಾಡ್ತಾರೆ ಸದ್ಯ ಇದ್ರು ಒಂದನೇ ಕ್ಲಾಸ್ನಲ್ಲಿ ಅದು ಬರೀ ನಾಲ್ಕನೇ ಕ್ಲಾಸ್ ಅಷ್ಟೇ ಹೇಳ್ತಾರೆ ಹೊರತು ಹೇಗೆ ಬಂತು ಅಂತ ಹೇಳೋದಿಲ್ಲ, ಮುಂದೆ ಮುಂದೆ ತಿಳ್ಕೊಳ್ಳೋದು. ಆಗ ಶುರು ಮಾಡಿಬಿಟ್ರೆ ಹುಡುಗಿ ಏನೇನು ಬರೋದಿಲ್ಲ, ಅದಕ್ಕೆ ಪರೀಕ್ಷಿತರ ಅದು ಪ್ರಶ್ನೆ ಕೇಳ್ತಾನೆ ಅರ್ಥ ಏನು ಅದಕ್ಕೆ? ಅಷ್ಟೇ ರೀಚ್ ಆಗಿದ್ದಾನೆ ಅಂತ. ಜಿತಾಸನ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರ ಏಧಿಯ. ಶ್ರೀ ಶುಕವುವಾಚ, ಶ್ರೀ ಶುಕಮುನಿಗಳು ಹೇಳಿದರು ಜಿತಾಸನ, ಆಸನ ಸಿದ್ಧಿ ಆಗಬೇಕು ಅಂದ್ರೆ ಏನರ್ಥ? ಆ ಕಡೆ ಗಮನ ಹೋಗದೆ ನ್ಯಾಚುರಲ್ ಆಗಿಬಿಡುತ್ತೆ. ಜಿತಾಸನ ಅಸಿ ನ್ಯಾಚುರಲ್ ಆಗುತ್ತೆ. ಇವತ್ತು ಡ್ರೈವರ್ ಕೂತಿರ್ತಾನೆ, ಇನ್ಫ್ಯಾಕ್ಟ್ ಅವ್ನು ಸ್ಟೀಟ್ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ, ಅವನೇನಾದ್ರು ಫುಲ್ ಪಳೆ ಪುಷ್ ಬ್ಯಾಕ್ ಶೀಟ್ ಕೊಟ್ಬಿಟ್ರೆ ಗತಿ ಏನಾಗುತ್ತೆ ಡ್ರೈವರ್ಗೆ? ಹಾಂ, ಪುಷ್ ಬ್ಯಾಕ್ ಕೊಟ್ಬಿಟ್ರೆ ಅದು ನೋಡಿದಾಗ ಏನು ಬಿಡು ಪ್ಯಾಸೆಂಜರ್ಸೇ ವಾಸಿ ಇಲ್ಲ. ಬಟ್ ಆ್ಯಕ್ಚುಲಿ ಅವನಿಗೆ ಅವ ಡ್ರೈವ್ ಮಾಡ್ಬೇಕಾದ್ರೆ ಅದೇ ಭಾರಿ ಕಂಫರ್ಟಬಲ್ ಆ ಸರ್ ಅದು, ಅರ್ಥ ಆಯ್ತಾ? ಅಕಡೆ ಕಮ ಇದು ಕೊಟ್ಬಿಟ್ರೆ ಎಂಜಾಯ್ ಮಾಡೋದೇ ಇಲ್ಲ ಅವನು. ಅದಕ್ಕೆ ಜಿತಾಸನ, ಜಿತಶ್ವಾಸ, ಶ್ವಾಸ ಬಂಧನ ಮಾಡಬೇಕು. ಜಿತಸಂಗ, ಪ್ರಾಣಾಯಾಮ, ಪ್ರಾಣಾಯಾಮವನ್ನು ಮಾಡಿದವರು ಕುಂಭಕದಲ್ಲಿರಬೇಕು ಅಂತ ಅರ್ಥ. ಜಿತಶ್ವಾಸ ಅಂದರೆ ಕುಂಭಕದಲ್ಲಿರಬೇಕು. ಜಿತಸಂಗ, ಯಾವುದೇ ಒಂದು ಅಭಿಮಾನದಿಂದ ಕೂಡಿರಬಾರದು. ಜಿತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕು. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರ ಏಧ್ಯ. ಮೊದಲು ಫಸ್ಟ್ ಸ್ಟೆಪ್ ಏನು ಅಂದರೆ ಸ್ಥೂಲ ರೂಪ ಚಿಂತನೆ ಮಾಡಬೇಕು. ಸ್ಥೂಲ ರೂಪ ಅಂದರೆ ಪ್ರತಿಭೆಗಳನ್ನು ನೋಡಿರ್ತಾನೆ, ಅವೆಲ್ಲ ಚಿಂತನೆ ಮಾಡಬೇಕು ಫಸ್ಟ್. ಅದರಿಂದ ರೀಪ ಹೋಗಲಿಕ್ಕೆ ಶುರು ಮಾಡಬೇಕು. ಸ್ಥೂಲೇ ಭಗವತಃ ರೂಪೇ, ಭಗವತನ ಸ್ಥೂಲ ರೂಪದೊಳಗೆ ಮನಸ್ಸಂಧಾರ ಏಧ್ಯ, ಧಿಯ ಬುದ್ಧಿಯಿಂದ ಮನಸ್ಸನ್ನು ತೊಡಗಿಸಬೇಕು. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ವಿಶೇಷ ತಸ್ಯ ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಸ್ಥೂಲ ರೂಪಕ್ಕೆ ಅರ್ಥ ಇದೆ. ಸ್ಥೂಲ ರೂಪ ಅಂದ್ರೆ ಏನೋ, ಜಗತ್ತೆಲ್ಲ ಸ್ಥೂಲ ರೂಪ ಪರಮಾತ್ಮನದು, ಗೊತ್ತಾಯ್ತಾ? ಅದಕ್ಕೆ ವಿಶೇಷ ತಸ್ಯ ದೇಹೋಯಂ, ಇದೆಲ್ಲ ಸ್ಥವಿಷ್ಠಶ್ಚ ಸ್ಥವೀಯಸಾಂ. ಪರಮಾತ್ಮ ಅತ್ಯಂತ ವ್ಯಾಪ್ತ, ಅಂತ ವ್ಯಾಪ್ತನಾದ ಪರಮಾತ್ಮನಿಗೆ ಜಗತ್ತೆಲ್ಲ ಹೇಗಿದೆ? ದೇಹದಂತೆ ಇದೆ. ದೇಹ ಅಂದರೆ ಆ್ಯಕ್ಚುಯಲ್ ದೇಹ ಅಲ್ಲ, ದೇಹದಂತೆ ಇದೆ. ಯತ್ರ ಇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಈ ಭೂತ, ಹಿಂದಿನ ಜಗತ್ತು, ಈಗಿನ ಜಗತ್ತು, ಮುಂದಿನ ಜಗತ್ತು ಇದೆಯಲ್ಲ, ಇದೆಲ್ಲ ಏನು ಕಾಣ್ತಾ ಇದೆಯಲ್ಲ, ಇದೆಲ್ಲ ಪರಮಾತ್ಮನ ವಿರಾಟ್ ದೇಹ ಇದೆ. ಅದೇ ವಿರಾಟ್ ರೂಪ ಅಂದ್ರೆ ಅದೇ ಅಂಡಕೋಶೇ ಹರೇರಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ಇಲ್ಲಿ ಅಂಡಕೋಶ ಅಂದರೆ ವಿರಾಟ್ ಅಂತ ಹೇಳ್ತಾರೆ. ಅಂಡಕೋಶೋ ವಿರಾಟ್ ಪ್ರೋಕ್ತ ವಿಶೇಷೇಣ ಪ್ರಕಾಶನಾತ್ ವೈರಾಜಸ್ತದ್ಗತಃ ವಿಷ್ಣು ಅಂತೇಳಿ ಭಾಗವತ ತಾತ್ಪರ್ಯ. ಅಂಡಕೋಶೆ ವಿರಾಟ್ ದೇಹದೊಳಗೆ ಶರೀರೇ ಅಸ್ಮಿನ್ ಸಪ್ತಾವರಣ ಸಂಯುತೆ, ದೇಹಕ್ಕೆ ಎಷ್ಟು ಆವರಣಗಳಿದೆ? ಈ ತ್ವಕ್, ಚರ್ಮ, ಮಾಂಸ, ಮೃದಿರ, ಮಜ್ಜ, ಅಸ್ಥಿ ಇತ್ಯಾದಿಯಾಗಿ ಏಳು ಆವರಣಗಳು. ಅಥವಾ ಪೃಥಿವಿಯಾದಿ ಪಂಚಭೂತಗಳು, ಅಹಂಕಾರ, ಮಹತ್ತತ್ವ, ಇನ್ನೊಂದು ರೀತಿ ಏಳು ಆವರಣಗಳು. ಏಳು ಅಲ್ಲ, ಈ ಪಂಚಭೂತಗಳು ಪ್ಲಸ್ ಅಹಂಕಾರ ಮಹತ್, ಈ ಆವರಣಗಳಿಂದ ಕೂಡಿರತಕ್ಕಂಥ ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ವೈರಾಜ, ವೈರಾಜ ತದ್ಗತಃ ವಿಷ್ಣು. ಈ ವಿರಾಟ ದೇಹದೊಳಗಿರ್ತಕ್ಕಂಥ ವಿಷ್ಣುವನ್ನು ಏನಂತ ಕರೀತಾರೆ? ವೈರಾಜ ಅಂತ ಕರೀತಾರೆ. ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ, ಭಗವಾನ್ ಧಾರಣಕ್ಕೆ ಇವನೇ ಆಶ್ರಯ. ಇವನಲ್ಲಿ ಅಂದರೆ ಸ್ಥೂಲ ರೂಪವನ್ನು ನೋಡಬೇಕು. ಮನೆಗೆ ಹೋಗ್ತಾನೆ, ಆಮೇಲೆ ವ್ಯಕ್ತಿನ ಕಾಣ್ತಾನೆ. ಆ ಟೈಪ್ ಮೊದಲು ಸ್ಥೂಲ, ಆಮೇಲೆ ಸೂಕ್ಷ್ಮ. ಪರಮಾತ್ಮನ ಸ್ಥೂಲ ರೂಪ ಚಿಂತನೆ ಮಾಡಿ ಅದು ಸೂಕ್ಷ್ಮವಾದ ಭಗವಂತನ ರೂಪವನ್ನು ಆಮೇಲೆ ಚಿಂತನೆ ಮಾಡೋಕ್ಕೆ ಹೋಗಬೇಕು. ಮುಂದೆ ಹೇಳ್ತಾರೆ ಅಂದರೆ ಪಾತಾಲಮೇತಸ್ಯ ಹಿ ಪಾದಮೂಲಂ, ಅದೇ ಶುರುವಾಗ ಪಾತಾಲಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗಲ್ಭೌ ತಲಾತಲಂ ವೈ ಪುರುಷಸ್ಯ ಜಂಘೇ. ಪಾತಾಲಂ ಏತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹೀತಲಂ ವಿಶ್ವಸೃಜ ಸುಗುಲ್ಭೌ ತಲಾತಲಂ ವೈ ಪುರುಷಸ್ಯ ಜಂಘೇ. ಫಸ್ಟು 14 ಲೋಕಗಳನ್ನು ತಿನ್ಕೋಬೇಕು. ಅಂತ 14 ಲೋಕಗಳು, ಕೆಳಗಿಂದ ಹೇಳು, ಮೇಡಿಂದ ಹೇಳು. ಕೆಳಗಿನ ಯಾವ್ಯಾವುದು? ಅತಲ, ವಿತಲ, ಸುತಲ, ರಸಾತಳ, ತಳಾತಳ, ಮಹಾತಳ, ಪಾತಾಳ. ಅದು ಲೋಯೆಸ್ಟ್ ಅದು. ಅದಕ್ಕೆ ಪಾತಾಳ ಮೇತಸ್ಸಿಗೆ ಪಾದ ಮೂಲಂ, ಪಾತಾಳದಲ್ಲಿ ಪರಮಾತ್ಮನ ಪಾದ ಇದೆ ಅಂತ ತಿಳ್ಕೋಬೇಕು. ದೇವ್ರು ನಿಂತಿದ್ದಾನೆ ಅಂತ ತಿಳ್ಕೋಬೇಕು. ಅದು ಸ್ಥೂಲ ರೂಪ, ನಿಂತಿದ್ದಾನೆ. 14 ಲೋಕಗಳಿವೆ. ಪರಮಾತ್ಮನ ಪಾದ ಎಲ್ಲಿದೆ? ಪಾತಾಳದಲ್ಲಿದೆ. ಪರಮಾತ್ಮನ ಶಿರಸ್ ಎಲ್ಲಿದೆ? ಸತ್ಯಲೋಕದಲ್ಲಿದೆ. ಈ ಹೈಟ್ ಚಿಂತನೆ ಮಾಡಬೇಕು. ಭೂಹು ಭುವಃ ಸ್ವಃ ಮಹಾ ಜನಃ ತಪಃ, ಇದು ಮೇಲೆ ಹೇಳು, ಕೆಳಗೆ ಹೇಳು. ಪಾತಾಳ ಮೇತಸ್ಸಿಗೆ ಪಾದ ಮೂಲಂ, ಇದರಿಂದ ನಮಗೆ ಅರ್ಥ ಆಯಿತು. ಪುರುಷಸೂಕ್ತ ಅರ್ಥ ಆಗುತ್ತಾಗ ಪಾದೋಶ್ಚ ವಿಶ್ವಾಭೂತಾನಿ. ಪರಮಾತ್ಮ ನಿಂತ್ಕೊಂಡ್ಬಿಟ್ರೆ ಎಲ್ಲ ಪಾದ ಪರಮಾತ್ಮ ಕೆಳಗೆ, ಪಾದ ಕೆಳಗೆ ಹೋಗ್ಬಿಡ್ತಾರೆ. ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ. ಆಮೇಲೆ ರಸಾತಲ ಯಾವುದು ಅಂತ ಪ್ರಶ್ನೆ. ಪಾತಾಳ ಅದಾಗಿಬಿಟ್ರೆ ಪಾರ್ಷ್ಣಿ ಪ್ರಪದೇ ರಸಾತಲಂ. ಪಾರ್ಷ್ಣಿ ಪ್ರಪದ ಅಂತ ಹೇಳಿದರೆ ಆ ಕಡೆ ಸೈಡಲ್ಲಿರ್ತಕ್ಕಂಥ ಭಾಗಗಳೆಲ್ಲ ರಸಾತಳ. ಪಾದ ಅಂಗಾಲೆಲ್ಲ ಪಾತಾಳ, ಅಂಗಾಲಿನ ಮೇಲಿರ್ತಕ್ಕಂಥ ಭಾಗಗಳೆಲ್ಲ ಏನದು? ಅದು ರಸಾತಳ. ಆದರೆ ಆ ರೂಪವನ್ನು ಅಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿ. ಮಹಾತಲಂ ವಿಹ ಅಂಗಾಲಿನ ಮೇಲ್ಭಾಗ, ಆಮೇಲೆ ಗುಲ್ಫ. ಗುಲ್ಫ ಅಂತೇಳಿ ಹರಡಿಗಳು. ಮಹಾತಲಂ ವಿಶ್ವಸೃಜ ಸುಗುಲ್ಫ, ಪರಮಾತ್ಮನ ಗುಲ್ಫಗಳಿವೆಯಲ್ಲ, ಅದು ನಿಗೂಢ ಜತ್ರು ಇದ್ದ ನಿಗೂಢ ಗುಲ್ಫ. ಮಹಾತಲಂ ವಿಶ್ವಸೃಜ ಸುಗುಲ್ಫ, ಎರಡು ಗುಲ್ಫ ಪ್ರದೇಶಗಳು ಮಹಾತಳದಲ್ಲಿವೆ. ಮಹೀಪತೆ ವಿಶ್ವಮೂರ್ತೇ ಸುತಲಂ ತಲಾತಲಂ ವೈ ಪುರುಷಸ್ಯ ಜಂಘೇ, ಪರ್ವತನ ಮೊಣಕಾಲುಗಳಲ್ಲಿ ತಲಾತಲ ಲೋಕ ಇದೆ, ಪರ್ವತನ ಮೊಣಕಾಲುಗಳಲ್ಲಿ ತಲಾತಲ ಲೋಕ ಇದೆ. ದ್ವೇ ಜಾನುನಿ ಸುತಲಂ, ಪರ್ವತನ ಎರಡು ಮೊಣಕಾಲುಗಳಿದೆಯಲ್ಲ, ಮೊಣಕಾಲಿನ ಮೇಲೆ ಭಾಗ ತೊರೆಗಳು ಅವೆಲ್ಲ ಏನವು, ಸುತಳ ಲೋಕವಾಗಿದೆ. ಜಂಘೆ ಅಂತ ಹೇಳಿದಾಗ ಇನ್ನೊಂದು ರೀತಿ ತಿಳ್ಕೋಬಹುದು, ಈ ಮೊಣಕಾಲಿನಿಂದ ಈ ಕಾಲಿನ ಹರಡಿ ಬರಿಗಿರೋದೆಲ್ಲ ಏನದು, ಜಂಘೆಗಳು, ಜಂಘಾಬಲ ಉಡುಗಿತು ಅಂತ ಹೇಳ್ಬೇಕು. ಜಂಘಾಬಲ ಉದುಗಿತು ಅಂದ್ರೆ ಕುಸ್ತು ಬಿದ್ದ ಅಂತ ಅರ್ಥ. ಯಾವ್ದು ಕೆಟ್ಟ ಸುದ್ದಿ ಕೇಳ್ತಾರೆ, ನಿಲ್ಲಕ್ಕ ದಪ್ಪದ ಬಿದ್ದು ಬಿಡ್ತಾರೆ. ಆ ಜಂಘಾಬಲ ಸಪೋರ್ಟ್ ಕೊಡೋದು, ಆಮೇಲೆ ಊರುಗಳು, ಆಮೇಲೆ ಇದು ಜಾನುಗಳು, ಆಮೇಲೆ ಊರುಗಳು, ಗೊತ್ತಾಯ್ತಾ. ಬಂಗಾಲು, ಆಮೇಲೆ ಬಂಗಾರಲಿಂದ ಹಿಡಿದು ಹರಡಿವರೆಗಿರೋ ಭಾಗ, ಆಮೇಲೆ ಹರಡಿಗಳು, ಆಮೇಲೆ ಮೊಳಕಾಲಿನಿಂದ ಮೊಳಕಾಲುವರೆಗಿರ್ತಕ್ಕಂಥ ಮುಂಗಾಲುಗಳು, ಅನಂತರ ಮೊಳಕಾಲು ಎಸ್ಸಚ್ಚು, ಆಮೇಲೆ ತೊಡೆ, ತೊಡೆಯಲ್ಲೇರಿದೆ ಅಂತ ಹೇಳ್ತಾರೆ. ತಲಾತಲಂಬೈ ಪುರುಷಸ್ಯ ಜಂಘೆ ದ್ವೇಜಾನುನಿ ಸುತಲಂ ವಿಶ್ವಮೂರ್ತೇ ಊರುದ್ವಯಂ ವಿತಲಂಚಾತಲಂಚ ದ್ವೇಜಾನುನಿ ಸುತಲಂ ಮಹೀತಲಂ ತಜ್ಜಘನಂ ಮಹೀಪತೆ ನಭಸ್ತಲಂ ನಾಭಿಸರೋ ಗೃಣಂತಿ. ದ್ವೇಜಾನುನಿ ಸುತಲಂ, ಎರಡು ಮಲಕಾಲಗಳು ಸುತಲ ಲೋಕ. ವಿಶ್ವಮೂರ್ತೇ, ವಿಶ್ವಮೂರ್ತಿ ಅಂದರೆ ವ್ಯಾಪ್ತವಾಗಿರೋ ಮೂರ್ತಿ, ವಿಶ್ವರೂಪಕ್ಕೆ ಇನ್ನೊಂದು ಅರ್ಥ ಇದೆ. ಊರುದ್ವಯಂ ವಿತಲಂಚಾತಲಂಚ, ಎರಡು ಊರುಗಳಿವೆಯಲ್ಲ ಅವೆರಡು ಕೂಡ ಏನವು, ವಿತಲ ಪ್ರಸತಳ ಎರಡೂ ಆಗಿವೆ. ಮಹೀತಲಂ ತಜ್ಜಘನಂ ಮಹೀಪತೆ, ಪರಮಾತ್ಮನ ಜಘನ ಭಾಗ, ಪೃಷ್ಠಭಾಗ ಏನಾಗಿದೆ, ಮಹೀತಲ ಭೂತಲವಾಗಿದೆ. ಮಹೀಪತೆ ನಭಸ್ಥಲಂ ನಾಭಿಸರೋ ಗೃಣಂತಿ, ಆಕಾಶವನ್ನ ನಾಭಿ ಎಂದು ಕರೀತಾರೆ. ಊರುಸ್ಥಲಂ ಜ್ಯೋತಿರನೀಕಮಸ್ಯ, ಉರಸ್ಥಲಂ ಇರಬೇಕದು, ತಪ್ಪಾಗಿದೆ, ಉರಸ್ಥ ಊರುಸ್ಥಲ ತಪ್ಪ್ರಿಂಟ್ ಆಗಿಬಿಟ್ಟಿದೆ. ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾ ಮಹರ್ವದನಂ ವೈ ಜನೋಸ್ಯ ತರೋರರಾಟಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣಃ. ಊರು ಉರಸ್ಥಲಂ ಜ್ಯೋತಿ ಅನೀಕಂ ಅಸ್ಯ ಗ್ರೀವಾ ಮಹರ್ವದನಂ ವೈ ಜನ ಅಸ್ಯ. ಆಮೇಲೆ ಭೂಹು ಭುವಃ ಸ್ವಃ ಮಹಾ ಜನ ತಪಃ, ಈ ಸ್ವಃ ಲೋಕ, ಉರುಸ್ಥ ಉರಸ್ಥಲಂ ಸ್ವಲೋಕ. ಅನೀಕಮಸ್ಯ ಗ್ರೀವಾ ಮಹರ್ವದನಂ ವೈ ಜನೋಸ್ಯ, ಆತನ ಗ್ರೀವ ಅನ್ನೋದೇನು ಮಹರ್ಲೋಕ, ಪರಮಾತ್ಮನ ಕತ್ತಿರ ಭಾಗ ಮಹರ್ಲೋಕ. ವದನಂ ಜನೋಸ್ಯ, ಆತನ ಮುಖ ಅಂಬೋದು ಏನು ಜನೋಲೋಕ. ತಥೋ ರರಾಟಿ, ಅದರೊಳಗಿರ್ತಕ್ಕಂಥ ಅಂಗಡಿ ಮೇಲ್ಭಾಗ ಇದೆಯಲ್ಲ ಅದೇನದು, ಸತ್ಯಂತು ಶೀರ್ಷಾಡಿ ಸಹಸ್ರ ಶೀರ್ಷ, ಅಲ್ಲಿಂದ ಹಿಡಿದು ಉಳಿದು ಮೇಲಿನ ಭಾಗ ಪೂರ್ತಿ ಏನಾಗಿದೆ, ಸತ್ಯಲೋಕವಾಗಿದೆ. ಈಗ ದೇವರು ಫುಲ್ ಹೈಟ್ ನಿಂತಿದ್ದಾರೆ ಅಂತ ತಿಳ್ಕೊಂಡ್ರೆ 14 ಲೋಕಗಳು ಏನಾಗಿವೆ, ಪರಮಾತ್ಮನನ್ನು ಆಶ್ರಯಿಸಿಬಿಟ್ಟಿವೆ. ಯಾವ್ಯಾವ ಲೋಕದಲ್ಲಿ ಯಾವ್ಯಾವ ಲೋಕ ಯಾವ್ಯಾವ ಅಂಗ ಆಶ್ರಯಿಸಿದೆ ಅಂತ ತಿಳ್ಕೊಳ್ಳೋದಕ್ಕೆ ವಿರಾಟ್ ರೂಪ ಚಿಂತನೆ ಅಂತ, ಅದೇ ಸ್ಥೂಲ ರೂಪ ಅಂದ್ರೆ, ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ಆಮೇಲೆ ಪ್ರವೇಶ ಮಾಡಬೇಕು. ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾ ಮಹರ್ವದನಂ, ಅದಕ್ಕೆ ಜ್ಯೋತಿಶ್ಚಕ್ರಸ್ಥಾನಂ ಸ್ವರ್ಲೋಕ ಅಂತ ಹೇಳಿದರು. ಮಹರ್ಲೋಕೋಶರೇ ಗ್ರೀವೇತಿ ಗೃಣಂತಿ ಜನ ಜನೋಲೋಕ ತಪೋಲೋಕ ರರಾಟಿಂ ಲಲಾಟಂ. ತಪೋಲೋಕ ಅಂದ್ರೆ ಲಲಾಟ, ಸತ್ಯಲೋಕ ಅಂತ ಹೇಳಿದರೆ ಪರಮಾತ್ಮನ ಶೀರ್ಷ, ಸತ್ಯಂತು ಶೀರ್ಷಾಡಿ ಸಹಸ್ರ ಶೀರ್ಷ್ಣ. ಈ ದೃಷ್ಟಿಯಿಂದ ಕೂಡ ಬ್ರಹ್ಮದೇವರು ಹೈಯೆಸ್ಟ್ ಲೋಕ, ಸತ್ಯಲೋಕ ಅಂಬುದು ಅತ್ಯುತ್ತಮ ಲೋಕ, ಉತ್ತಮಾಂಗಂ ಶಿರಸ್ಥೀರ್ಷಂ ಇದ್ದಾಗ ಅದು ಲೋಯೆಸ್ಟ್ ಇರೋದು ಪಾತಾಳ ಲೋಕ. ತಥೋ ರರಾಟಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ಸಾವಿರ ತಲೆಯ ಪರಮಾತ್ಮನಿಗೆ ಎಲ್ಲ ತಲೆಗಳು ಸತ್ಯಲೋಕನೇ, ಎಲ್ಲ ತಲೆಗಳು ಸತ್ಯಲೋಕವೇ ಅಂತ ತಿಳ್ಕೊಂಡ್ಬಿಡ್ಬೇಕು. ಮುತ್ತು ಬುಕ್ಕಿದೆ ಯಾವುದಿದೆ ವೈಕುಂಠ ಲೋಕ, ಇದು ಸೇರಿದ್ದೇ ಅಲ್ಲ, ಅದು ಔಟ್ ಆಫ್ ಕುರ್ತಿ, ಅದು ಬಿಯಾಂಡ್ ದಿಸ್ ಜಕ್ಷ್ಣ ಮೇಲೆ ಬಿಯಾಂಡ್ ಅಂತ ಹೇಳೋದು, ಇದು ಸೇರಿದ್ದಲ್ಲ. ಇಂದ್ರಾದಯೋ ಇವೆಲ್ಲ ಪ್ರಾಕೃತ ಲೋಕ, ವೈಕುಂಠ ಲೋಕ ಏನದು ಅಪ್ರಾಕೃತ ಲೋಕ. ಹೌದು, ಈ ಗುಂಪಿನಲ್ಲಿ ಬರೋದಿಲ್ಲ, ಕೈಲಾಸ ಎಲ್ಲ ಇನ್ನೂ ಕೆಳಗಿದ್ದ. ಅದು ಮುಂದೆ ಹೇಳ್ತಾರೆ ಏನೇನು ಮಾಡಬೇಕು ಅಂತ ಹೇಳ್ತಾರೆ ಮುಂದೆ ಎಲ್ಲ, ಇನ್ನು ಬರೀ ಇಷ್ಟು ಹೇಳಿದ್ರಷ್ಟೇ, ಮುಂದೆ ತುಂಬ ಹೇಳೋದಿದೆ. ಇಂದ್ರಾದಯೋಪಾಹವ ಆಹುರಸ್ಯ ಕರ್ಣೌ ದಿಶಃ ಶ್ರೋತ್ರ ಮಮುಷ್ಯ ಶಬ್ದಃ ನಾಸತ್ಯದಸ್ರೌ ಪರಮಸ್ಯ ನಾಶೇ ಕಾಣಂಚ ಗಂಧೋ ಮುಖನಗ್ನಿರಿದ್ಧಃ. ಈಗ ದೇವತೆಗಳ ಚಿಂತನೆ ಮಾಡಬೇಕು ಇಲ್ಲೋ ಇಲ್ಲಿ ಮತ್ತೆ ಸ್ಥೂಲದಿಂದ ಒಂದೊಂದು ಸೂಕ್ಷ್ಮಕ್ಕೆ ಹೋಗ್ಬೇಕೀಗ. ಇದು ಅಧಿಭೂತ ಇದ್ದಾಗೆ ಅಧಿ ಅಧ್ಯಾತ್ಮ ಅಧಿದೈವ ಮೂರಾಗಬೇಕು. ಇಂದ್ರಾದಯ ಬಾಹವಃ, ಪರಮಾತ್ಮನ ಕೈಗಳಲ್ಲಿ ಯಾರಿದ್ದಾರೆ, ಇಂದ್ರಾದಿ ದೇವತೆಗಳಿದ್ದಾರೆ. ಆಹುರಸ್ಯ ಕರ್ಣೌ ದಿಶಃ, ಕಿವಿಗಳಲ್ಲಿ ಯಾರಿದ್ದಾರೆ, ದಿಕ್ಕುಗಳು ದಿಗಭಿಮಾನಿ ದೇವತೆಗಳಿದ್ದಾರೆ. ಶ್ರೋತ್ರಂ ಅಮುಷ್ಯ ಶಬ್ದ, ಆತನ ಶ್ರೋತ್ರದೊಳಗೆ ಹಾಗಿದ್ದಾರೆ. ಅಮುಷ್ಯ ಶಬ್ದ, ಅಲ್ಲಿ ಶಬ್ದಾಭಿಮಾನಿ ದೇವತೆ ಶ್ರೋತ್ರವನ್ನು ಆಶ್ರಯಿಸಿದ್ದಾನೆ. ದಾಸತ್ರದತ್ತವು ದಸ್ತ್ರವು ಪರಮಸ್ಯ ನಾಸೆ, ದಾಸತ್ಯ ದಸ್ತ್ರರು ಅಂದರೆ ಅಶ್ವಿನಿ ದೇವತೆಗಳು ಪರಮಾತ್ಮನ ಮೂಗಿನಲ್ಲಿದ್ದಾರೆ. ಘ್ರಾಣಂಚ ಗಂಧ ಮುಖಮಗ್ನಿರಿದ್ಧ, ಘ್ರಾಣ ಗಂಧ ಅವೆಲ್ಲ ಅದಕ್ಕೆ ಸೇರಿದ್ದೇನೆ. ಮುಖಮಗ್ನಿರಿದ್ಧ, ಪ್ರಜ್ವಲಿಸ್ತಕ್ಕಂಥ ಅಗ್ನಿ ಅಗ್ನಿ ಎಲ್ಲಿದ್ದಾನೆ, ಪರಮಾತ್ಮನ ಮುಖದಲ್ಲಿದ್ದಾನೆ. ಮುಖದಲ್ಲಿ ಪರಮಾತ್ಮನ ಮುಖದಲ್ಲಿ ಅಗ್ನಿ ಆಶ್ರಯಿಸಿದ್ದಾನೆ, ಬಹಳ ಮುಖ್ಯ ಇದು. ಮುಖಮಗ್ನಿರಿದ್ಧ ದೌರಕ್ಷಿಣೀ ಚಕ್ಷುರಭೂತ್ ಪತಂಗ ಪಕ್ಷ್ವಾಣಿ ವಿಷ್ಣು ಅಹನೀ ಉಭೇಚ ತದ್ಭ್ರೂ ವಿಜೃಂಭ ಪರಮೇಷ್ಠಿ ಧಿಷ್ಣ್ಯಾಂ ಅಪೋಸ್ಯ ತಾಲು ರಸ ಏವ ಜಿಹ್ವಾ. ದೌಹು ಅಕ್ಷಿಣೀ ಚಕ್ಷುಹು ಅಭೂತ್, ದ್ಯುಲೋಕ ಎಂಬುದು ಕಣ್ಣುಗಳಲ್ಲಿದೆ, ಅಲ್ಲಿ ಚಕ್ಷುರಭೂತ್ ಕಣ್ಣುಗಳಲ್ಲಿ ದ್ಯುಲೋಕ ಇದ್ರೆ ಕಣ್ಣಿನ ಅಕ್ಷಿಯಲ್ಲಿ ಇದರಲ್ಲಿ ಯಾರಿದ್ದಾರೆ, ಪತಂಗ. ಪತಂಗ ಅಂದ್ರೆ ಯಾರು, ಸೂರ್ಯ. ಪತಂಗಾಯಿತ ಲೋಲಾಲೋಕಗಳು ಹೊತ್ಕೊಂಬಿದ್ದೀನಿ ನಾನಂದೇ ಪತಂಗಾಯಿತ ಅಂತ ಬರ್ತದೆ, ಮತ್ತು ಇದರೊಳಗೆ ಬರ್ತದೆ ಪತಂಗ ಸೂರ್ಯನಂತೆ ಇದ್ದಾರೆ ಆಚಾರ್ಯರು ಅಂತೇಳಿ. ಪತಂಗ ಶಬ್ದಕ್ಕೆ ಈ ಅರ್ಥ, ಸೂರ್ಯ ಅಂತ ಅರ್ಥ, ಪತಂಗ ಅಂತ ಇದಕ್ಕೆ ಅರ್ಥ, ಬರೀ ಪಕ್ಷಿ ಅಂತ ಅರ್ಥ. ಅನೇಕವರು ಪತಂಗಚ್ಛತಿ ಇತಿ ಪತಂಗ ಅರಿತ ಅನೇಕ ಅರ್ಥ. ಇಲ್ಲಿ ಪತಂಗ ಅಂದ್ರೆ ಯಾರು, ಸೂರ್ಯ. ಚಕ್ಷುರಭೂತ್ ಪತಂಗ ಪಕ್ಷ್ವಾಣಿ ವಿಷ್ಣೋ ಅಹನೇ ಬುಭೇಚ, ಎರಡು ರೆಪ್ಪೆಗಳಿವೆಯಲ್ಲ ಅವೆರಡು ಕೂಡ ಅಹನೀವು, ಎರಡು ಪಕ್ಷಗಳು ಕೂಡ ಹಗಲುಗಳು ಪರಮಾತ್ಮನಿಗೆ. ಅಂದ್ರೆ ಕಾಲಗಳು ಕಾಲವು ಕೂಡ ಪರಮಾತ್ಮನನ್ನ ಆಶ್ರಯಿಸಿವೆ ಅಂತ. ಪರಮಾತ್ಮ ಪತಂಗ ಸೂರ್ಯ ಪಕ್ಷ್ವಾಣಿ ತಥೋ ಜಾತೆ ತದಾಶ್ರಿತೇ ಚ ಉಭೇ ಚ ವಿಷ್ಣೋ ಪಕ್ಷಾಣಿ, ಅಲ್ಲಿಗೆ ಅನ್ವಯ. ಛಂದಾಂ ತದ್ಭ್ರೂ ವಿಜೃಂಭ ಪರಮೇಷ್ಠಿ ಧಿಷ್ಣ್ಯಂ ಅಪೋಷ್ಯ ತಾಲು ರಸ ಏವ ಜಿಹ್ವಾ. ತದ್ಭ್ರೂ ವಿಜೃಂಭ ಪರಮೇಷ್ಠಿ ಧಿಷ್ಣ್ಯಂ, ಆತನ ಭ್ರೂ ವಿಲಾಸ ಇದೆಯಲ್ಲ ಅಲ್ಲಿ ಬ್ರಹ್ಮದೇವರ ನೆಲೆ ಇದೆ. ಪರಮಾತ್ಮನ ವಿಶೇಷವಾದಂತಹ ಭ್ರೂಭಂಗದೊಳಗೆ, ಭ್ರೂವಿನ ಒಳಗೆ ಬ್ರಹ್ಮಲೋಕ ಇದೆ. ಪರಮೇಷ್ಠಿ ಧಿಷ್ಣ್ಯಂ ಬ್ರಹ್ಮಲೋಕ ಇದೆ. ಆಪೋ ಅಸ್ಯ ತಾಲು ರಸ ಏವ ಜಿಹ್ವ, ಆತನ ತಾಲು ಪ್ರದೇಶದಲ್ಲಿ ನೀರಿದೆ, ಜಿಹ್ವೆಯನ್ನು ಆಶ್ರಯಿಸಿ ರಸ ಇದೆ. ಹಾಗಾದ್ರೆ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಬೇಕಾಗಿದೆ. ಛಂದಾಂ ಶನಂತ ಸ್ಯಗಿರೋ ಗೃಣಂತಿ ಸಮುಷ್ಟಾರ್ಯಮೇಂದೂರು ಗಣಾದ್ವಿಜಾನಿ ಹಾಸೋ ಜನೋನ್ಮಾದ ಕರಿ ಚ ಮಾಯಾ ದುರಂತ ಸರ್ಗೋ ಯತಭಂಗ ಮೋಕ್ಷ. ಛಂದಾಂಸಿ ಅನಂತಸ್ಯ ಗಿರಹ ಗೃಣಂತಿ, ಎಲ್ಲ ವೇದಗಳು ಪರಮಾತ್ಮನ ಮಾತುಗಳು, ಎಲ್ಲ ವೇದಗಳು ಪರಮಾತ್ಮನ ಮಾತುಗಳು. ವೇದ ವ್ಯಾಸರ ಅವರೇ ಏನ್ ಮಾಡಿದ್ರು ವೇದನೆ. ದಮುಷ್ಟ್ರ ಅರ್ಯಮ ಇಂದೂಡುಗಣ ದ್ವಿಜಾನಿ, ಅರ್ಯಮ ಸೂರ್ಯ, ದಮುಷ್ಟ್ರ ಪರಮಾತ್ಮನ ಹಲ್ಲುಗಳಲ್ಲಿದ್ದಾರೆ, ಉಡುಗಣ ದ್ವಿಜಾನಿ ಹಲ್ಲುಗಳ ಸಾಲು ದಮುಷ್ಟ್ರ ಆದರೆ ಕೋರೆ ಹಲ್ಲುಗಳ ದಮುಷ್ಟ್ರಗಳು ಕೋರೆ ಹಲ್ಲುಗಳು. ಉಳಿದ ಹಲ್ಲುಗಳೆಲ್ಲ ಉಡುಗಣ ನಕ್ಷತ್ರಗಳು, ಉಳಿದ ಹಲ್ಲುಗಳೆಲ್ಲ ಏನವು ನಕ್ಷತ್ರಗಳು ಅಂತ ಕರೀತಾರೆ. ಅದಕ್ಕೆ ಚಂದ್ರನಿಗೆ ಏನಂತ ಹೆಸರಿದೆ, ದ್ವಿಜೇಶ, ದ್ವಿಜೇಶ ಅಂತ ಹೆಸರಿದೆ ದ್ವಿಜೇಶ. ಯಾತಕ್ಕೆ ದ್ವಿಜ ಅಂದ್ರೆ ಏನು, ನಕ್ಷತ್ರಗಳು. ಸೊ ನಕ್ಷತ್ರ ರಾಜ ಚಂದ್ರ ಆದರೆ ದ್ವಿಜೇಶ ಅಂತ ಕರೀತಾರೆ. ಸುಮಧ್ವಜರಲ್ಲಿ ಬರ್ತದೆ ಪರಮಾತ್ಮನ ಹಲ್ಲುಗಳು ಹೇಗೆ ನಕ್ಷತ್ರಗಳಿದ್ದಾಗಿದ್ದು ಅಂತ ಹೇಳ್ತಾರೆ. ಪರಮಾತ್ಮನ ಹಲ್ಲು ವೇದವ್ಯಾಸರನ್ನು ನೋಡಿಬಿಟ್ಟು ಆಚಾರ್ಯ ಏನು ತಿಳ್ಕೊಳ್ತಾರೆ, ದ್ವಿಜರಾಜ ಪಂಕ್ತಿ, ದ್ವಿಜರಾಜನ ಚಂದ್ರನಂತೆ ಮುಖ ಇದೆ, ಹಲ್ಲುಗಳ ಆತನ ಹಲ್ಲುಗಳು ನಕ್ಷತ್ರಗಳಂತೇವೆ ಅಂತ ಹೇಳ್ತಾರೆ ವೇದವ್ಯಾಸದೇವರ ಹಲ್ಲುಗಳು. ಆದರೆ ಇಲ್ಲಿರೋ ಮಾತು ಉಡುಗಣ ದ್ವಿಜಾನಿ, ಅದು ಸಾರಸ್ಯ ಏನಂದ್ರೆ ದ್ವಿಜ ಶಬ್ದಕ್ಕೆ ನಕ್ಷತ್ರ ಎಂಬ ಅರ್ಥ ಕೋಶಗಳಲ್ಲಿಲ್ಲ, ಗೊತ್ತಾಯ್ತಾ, ಭಾಗವತದಲ್ಲಿ ಒಂದೇ ಬಂದಿರೋದು. ಆದ್ರೆ ಇದೇ ಆಧಾರ, ಬೇರೆ ಉಪಲಬ್ಧ ಕೋಶಗಳಲ್ಲಿ ದ್ವಿಜ ಶಬ್ದಕ್ಕೆ ಏನಂತ ಅರ್ಥ ಬರೋದಿಲ್ಲ, ನಕ್ಷತ್ರ ಅಂತ ಬರೋದಿಲ್ಲ. ಭಾಗವತ ಪುರಾಣದಲ್ಲಿ ಬಂದಿರೋದ್ರಿಂದ ಅದು ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಕೋಶ ಅಂತ ಅರ್ಥ. ಹಾಸೋ ಜನೋ ಅಲ್ಲಪ್ಪ, ದ್ವಿಜ ಅಂದ್ರೆ ಏನು, ದ್ವಿಜಾನಿ ಉಡುಗಣ, ದ್ವಿಜಾನಿ ಅಂದ್ರೆ ಏನು ಹಲ್ಲುಗಳು, ಉಡುಗಣ ಅಂದ್ರೆ ಏನು ನಕ್ಷತ್ರಗಳು, ಸರಿ ಹೋಯ್ತಲ್ಲ. ಅದರಿಂದ ಆಯ್ತು ಹಲ್ಲುಗಳು ಅಲ್ಲಿರೋದ್ರಿಂದ ದ್ವಿಜ ಶಬ್ದಕ್ಕೆ ಏನು ಬಂತ ಆಮೇಲೆ ಅರ್ಥ, ನಕ್ಷತ್ರದ ಸನ್ನಿಧಾನ ಇರೋದ್ರಿಂದ. ಧರ್ಮಿ ಧರ್ಮ ಧರ್ಮ ಧರ್ಮಿಣವರು ಅಭೇದ ಆಯ್ತ, ಗೊತ್ತಾಯ್ತು, ಅಭಿಮಾನಿ ಅಭಿಮಾನ್ಯೋ ಅಭೇದ ಇದ್ದ ಹಾಗೆ ಆ ದ್ವಿಜ ಶಬ್ದವಾಚ್ಯವಾದದ್ದು ದ್ವಿಜಗಳು ನಕ್ಷತ್ರಗಳು ಪರಮಾತ್ಮನ ಹಲ್ಲಲ್ಲಿರೋದ್ರಿಂದ ಹಲ್ಲುಗಳಿಗೆ ಏನಂತ ಹೆಸರು ಬಂತು, ಹಾಲಿನ ಪಾತ್ರೆ ಏನಂತ ಕರೀತಾರೆ, ಹಾಲು ಅಂತ, ಆ ರೀತಿ ವ್ಯವಹಾರ ಬಂದೋಯ್ತು. ಅದಕ್ಕೆ ಮುಂದೆ ಬಂತು ವಿರುಳೋತ್ತರಷ್ಟೋ ವಿರುಳೋತ್ತರಷ್ಟೋ ಅಧರ ನೋಡಿ, ನಕ್ಷ ಗುಡುಗಣ ನಕ್ಷತ್ರಾಣಿ ದ್ವಿಜಾನಿ ದಂತಾಹ ನೋಡಿ, ದ್ವಿಜಾನಿ ದಂತಾಹ, ದ್ವಿಜಾನಿ ಅದೇ ಅಭಿಮಾನಿ ಮತ್ತು ಇಟ್ಕೊಂಡ್ಬಿಟ್ಟು ಆ ಮಾತಾಡಿದ್ದು ಅಂತ ತಿಳ್ಕೊಂಡಿರ್ಬೇಕಷ್ಟೆ. ದ್ವಿಜಾನಿ ಅಲ್ಲಿಗೆ ಬಿಡ್ಬೋದಾಗಿತ್ತು, ಅದರ ಮದುವೆ ಉಪಯೋಗಿಸಿದ್ದಾರೆ, ಹಾಗೆ ಉಪಯೋಗಿಸಿರೋದ್ರಿಂದ ದ್ವಿಜ ಶಬ್ದಕ್ಕೆ ಏನಂತ ಮಾಡಿದ್ದಾರೆ, ನಕ್ಷತ್ರ ಅಂತ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ದ್ವಿಜಾಧಿಪ, ದ್ವಿಜೇಶ, ಚಂದ್ರನ ಹೆಸರುಗಳಾದ್ವು ಆಮೇಲೆ. ಅದರಿಂದ ಹಾಸಹ ಜನೋನ್ಮಾದ ಕರೀಚ ಮಾಯಾ ದುರಂತ ಸರ್ಗೋ ಯದಪಾಂಗ ಮೋಕ್ಷ. ಪರಮಾತ್ಮನ ಮಂದಹಾಸ ಇದೆಯಲ್ಲ, ಆ ಜನಗಳನ್ನಲ್ಲಿ ಏನ್ ಬೇಕಾದ್ರು ಮಾಡ್ತಕ್ಕಂಥ ಮಾಯ. ದುರಂತ ಸರ್ಗೋ ಯದಪಾಂಗ ಮೋಕ್ಷ, ಅದು ಕಡೆಗಣ್ಣಲ್ಲಿ ನೋಡಿಬಿಟ್ಟ ಅಂದ್ರೆ ದುರಂತ ಸರ್ಗ ಸೃಷ್ಟಿ ಮಾತ್ರ ಅದು ಏನ್ ಬೇಕಾರಾಗೋಗ್ಬಿಡುತ್ತೆ. ಭ್ರೂಭಂಗ, ಪರಮಾತ್ಮನ ಭ್ರೂಭಂಗ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಚಿತಿಲ ಎಲ್ಲನೂ ಮಾಡಿಬಿಡ್ತಾನೆ. ಅದರಿಂದ ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮ. ಹಾಸಹ ಜನೋನ್ಮಾದಕರಿ ಮಾಯಾ ಚ ಮಾಯಾ ದುರಂತ ಸರ್ಗ ಯದಪಂಗ ಮೋಕ್ಷ. ಪ್ರತಿಯೊಂದು ದೇವರಲ್ಲಿ ಮೊದಲೇದೇನು ಮಾಡಿದ್ರು, ಲೋಕಗಳನ್ನು ದೇಹ ಅಂತ ಹೇಳಿದರು. ದೇಹದ ಯಾವ ಭಾಗಗಳು ಯಾವ್ಯಾವ ಅಂಶಗಳಿವೆ ಅಂತ ಹೇಳ್ತಾ ಬಂದರು. ಅದೆಲ್ಲ ಚಿಂತನೆ ಮಾಡ್ತಾ ಹೋದಂತೆ ದೇವರ ಚಿತ್ರ ಬಹಳ ಸ್ಪಷ್ಟವಾಗುತ್ತೆ. ಹಾಗೂ ಧ್ಯಾನ ಮಾಡೋದು ಕಷ್ಟ ಆಗೋದಿಲ್ಲ. ಇಷ್ಟೆಲ್ಲ ಗೊತ್ತಾದ ಮನಸ್ಸು ಎಲ್ಲೋ ಹೋಗುತ್ತೆ ಪ್ರಶ್ನೆ ಬರಲಿಲ್ಲ. ಎಲ್ಲಿ ನೋಡಿದ್ರು ದೇವರೇ ಕಂಡ್ಮೇಲೆ ಮನಸ್ಸು ಎಲ್ಲೋ ಹೋಗುತ್ತೆ ಮತ್ತೆ? ಅರ್ಥ ಆಯ್ತಾ? ಆಕಾಶ ಬಿಟ್ಟು ಹೋಗಕ್ಕೆ ಬರುತ್ತೆ ಯಾರಿಗಾರು? ಈಗ ಬಾಡಿಸಿಟ್ಟು ಬಂದು ಆಕಾಶ ಬಿಟ್ಟು ಊರು ಬಿಟ್ಟು ಬಂದು ಆಕಾಶ ಬಿಟ್ಬಿಡ್ತೇನೆ ಅಂತ ಕೇಳಿದರೆ, ಯಾಕೆ ಆಕಾಶ ಎಲ್ಲೂ ಇರೋದು ಬಿಡ್ಲಕ್ಕೆ ಬರೋದಿಲ್ಲ. ಕೊನೆಗೇನಾಯ್ತು ಅಲ್ಲಿಗೆ, ಈ ವಿರಾಟ್ ರೂಪ ಚಿತ್ರ ಮಾಡಕ್ಕೆ ಬಂದ ಮೇಲೆ ಬೇರೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು, ಏನು ಕಂಡ್ರು ಏನು ಕಾಣುತ್ತದಲ್ಲಿ ದೇವರೇ ಕಾಣಬೇಕು. ಆ ರೀತಿಯಾಗಿ ಆಸೋಜ ನಮಗೆ ವೈರ್ ನೋಡಿದ ತಕ್ಷಣ ಏನು ಕಾಣುತ್ತಲ್ಲ, ಫಸ್ಟ್ ಕರೆಂಟ್ ಕಾಣುತ್ತೆ, ಅಭ್ಯಾಸ ಆಗಿಬಿಟ್ಟಿದೆ. ಒಂದ್ಸಲ ತೊಡ್ಸ್ಕೊಂಡ ಮೇಲಂತೂ ಏನು ಮಾಡಿಬಿಡೋದಿಲ್ಲ, ಅದು ಕರೆಂಟ್ ನೋಡಿದಾಗೆಲ್ಲ ಕರೆಂಟ್ ಕಾಣಿಸ್ತಿರುತ್ತೆ. ಅದು ಕಾರಣ ಏನು ಅಂದರೆ ಅದು ಅನುಭವ ಬಂದು ಹೋಗ್ಬಿಟ್ಟಿದೆ ಈಗಾಗಲೇ. ಆಸೋ ಜನೋನ್ಮಾದ ಕರೀಚ ಮಾಯಾ ದುರಂತ ಸರ್ಗೋ ಯದಪಂಗ ಮೋಕ್ಷ. ವಿರುಡೋತ್ತರೋಷ್ಟೋ ಧರ ಏವ ಲೋಭೋ ಧರ್ಮಸ್ತನೋ ಧರ್ಮ ಪಥಶ್ಚ ಪೃಷ್ಠ ಕಸ್ತಸ್ಯ ಮೇಢ್ರಂ ವೃಷಣೌ ಚ ಮಿತ್ರ ಕುಕ್ಷಿಸ್ಸಮುದ್ರ ಗಿರಯೋ ಅಸ್ಥಿ ಸಂಘಾಃ. ವ್ರೀಡಾ ಉತ್ತರೋಷ್ಟ ಅಧರ ಏವ ಲೋಭ. ಪರಮಾತ್ಮನ ಮೇಲಿನ ತುಟಿಯಲ್ಲಿ ವ್ರೀಡ ಇದೆಯಂತೆ, ಕೆಳಗಿನ ತುಟಿಯಲ್ಲಿ ಲೋಭ ಇದೆ. ಅಂದರೆ ಒಳ್ಳೆಯದು ಕೆಟ್ಟದ್ದೆಲ್ಲ ದೇವರನ್ನೇ ಆಶ್ರಯಿಸಿರೋದು. ಧರ್ಮಸ್ತನ, ಪರಮಾತ್ಮನ ಸ್ತನದಲ್ಲಿ ಧರ್ಮ ಯಮದೇವರಿದ್ದಾರೆ. ಅದಕ್ಕೇನೆ ಧರ್ಮಸ್ತನೋತ್ಥ ಆಚೆ ನಿರ್ಣಯದಲ್ಲಿ ಹೇಳಬೇಕಾದ್ರೆ, ಧರ್ಮ ಯಮಧರ್ಮ ಸೃಷ್ಟಿ ಎಲ್ಲಿಂದಾಯಿತು? ಬ್ರಹ್ಮದೇವರ ಎದೆಯ ಭಾಗದಿಂದ ಆಯಿತು. ಅಧರ್ಮ ಪಥಶ್ಚ ಪೃಷ್ಠ, ಪರಮಾತ್ಮನ ಬೆನ್ನ ಹಿಂಭಾಗದ ಬೆನ್ನಿನ ಭಾಗದಲ್ಲಿ ಯಾವುದಿದೆ ಅಧರ್ಮ ಇದೆ, ಅದಕ್ಕೆ ಅಧರ್ಮ ಹಿಂದಾಗಬೇಕು, ಯಾವಾಗಲೂ ಮುಂದಾಗಬಾರದು. ಕಸ್ತಸ್ಯ ಮೇಢ್ರಂ ವೃಷಣೌ ವೃಷಣೌ ಚ ಮಿತ್ರ. ಕಹ ಅಂದ್ರೆ ಪ್ರಜಾಪತಿ, ಮೇಢ್ರ ಅಂತ ಹೇಳಿದ್ರೆ ಆತನ ಇದರಲ್ಲಿ ಮೇಢ್ರ ಗುಹ್ಯ ಪ್ರದೇಶದಲ್ಲಿ ಯಾರಿದ್ದಾರೆ? ಪ್ರಜಾಪತಿ ಇದ್ದಾರೆ. ವೃಷಣೌ ಚ ಮಿತ್ರ, ವೃಷಣದಲ್ಲಿ ಯಾರಿದ್ದಾರೆ? ಮಿತ್ರನಾಮಕ ಸೂರ್ಯ ಇದ್ದಾನೆ. ಕುಕ್ಷಿ ಸಮುದ್ರ, ಪರಮಾತ್ಮನ ಉದರದಲ್ಲಿ ಸಮಸ್ತ ಸಮುದ್ರಗಳು ಉಂಟು. ಗಿರಯೋ ಅಸ್ಥಿ ಸಂಘಾಹ, ಪರಮಾ ಗಿರಿಗಳೆಲ್ಲ ಬೆಟ್ಟಗಳೆಲ್ಲ ಪರಮಾತ್ಮನ ಅಸ್ಥಿಗಳಲ್ಲಿ ಸೇರಿಕೊಂಡಿದೆ. ಪರಮಾ ಅಸ್ಥಿಗಳು ಎಂಥದ್ದು? ಎಲ್ಲ ಜ್ಞಾನಾನಂದಮಯ ಆಶ್ರಯಿಸಿವೆ ಅಂತ. ಗಿರೆಗಳೆಲ್ಲ ಅಸ್ಥಿ ರೂಪದಲ್ಲಿ ಪರಮಾತ್ಮನ ವಿರಾಟ್ ದೇಹವನ್ನು ಆಶ್ರಯಿಸಿವೆ ಅಂತ ತಾತ್ಪರ್ಯ. ಅಲ್ಲ ಪ್ರಾಕೃತ ರೂಪದಂತೆ ಅದನ್ನೇ ಹೇಳ್ತಾರೆ. ಸ್ಥೂಲ ರೂಪ ಅಂತ ಹೇಳಿದ್ರಿಂದ ಏನಾಯ್ತಾಗ? ಸ್ಥೂಲ ರೂಪ ಅಂತ ಹೇಳಿದ್ರೆ ಹೊರಗಿಂದ್ರಲ್ಲಿ ಈ ರೀತಿ ಇದೆ ಅಂತ ತಿಳ್ಕೋಬೇಕು. ಒಳಗಡೆ ಅಭಿಮಾನ ಮುಂದೆ ಹೋಗ್ಬೇಕು. ಅದಕ್ಕೆ ಕಣ್ಣಿಗೆ ಕಂಡದ್ದನ್ನು ಪ್ರತಿಮೆ ನೋಡ್ತೇವೆ, ತಕ್ಷಣ ಏನ್ ಮಾಡ್ತೇವೆ? ಪ್ರತಿಮೆ ಆಕ್ಚುಲಿ ಏನದು? ಲೋಹದ್ದು ಶಿಲೆದ ಆಗಿದೆ. ಅದರೊಳಗೆ ಏನ್ ಚಿಂತನೆ ಮಾಡ್ತೇವೆ ನಾವು? ಅದೇ ರೂಪದ ದೇವರನ್ನ ಚಿಂತನೆ ಮಾಡ್ತೇವೆ. ಇದೆಲ್ಲ ಅದಕ್ಕೆ ಫಸ್ಟ್ ಸ್ಥೂಲ ರೂಪದ ಅನಲೈಸ್ ಮಾಡಿಬಿಟ್ಟು ಅಲ್ಲಿ ದೇವತೆಗಳನ್ನ ಚಿಂತನೆ ಮಾಡಬೇಕು ಒಳಗೆ, ಆಮೇಲೆ ದೇವರನ್ನ ಚಿಂತನೆ ಮಾಡಬೇಕು. ಸ್ಥೂಲ ರೂಪ, ದೇವತೆಗಳು, ಪರಮಾತ್ಮ, ಈ ಮೂರು ಕ್ರಮದಲ್ಲಿ ಚಿಂತನೆ ಮಾಡಿದ್ರೆ ಸಮಗ್ರ ದೇವರ ಚಿಂತನೆ ಮಾಡೋದಕ್ಕೆ ಡೈರೆಕ್ಟ್ ದೇವರು ನೋಡಕ್ಕೆ ನಮಗೆ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮರೂಪ ಚಿಂತನೆ ಬಹಳ ಕಷ್ಟ, ಆದ್ರಿಂದಾಗೇನೆ ಸ್ವರೂಪದಿಂದ ಹೋಗ್ತಾ. ಯದ್ಯಪಿ ಎಲ್ಲ ಕಡೆ ದೇವರಿದ್ದ ನೋಡೋಕ್ಕಾಗಲ್ಲ ನಮಗೆ, ಎಲ್ಲಿ ನೋಡೋಕ್ಕಾಗತ್ತೆ? ಪ್ರತಿಮೇಲೆ ನೋಡೋಕ್ಕಾಗತ್ತೆ. ಅರ್ಥ ಆಯ್ತಾ? ಎಲ್ಲ ಕಡೆ ಕರೆಂಟ್ ಇದ್ರು ವೈಕ್ರೋಸ್ ಎಲ್ಲ ಕಡೆ ತೊಗೊಳಕ್ ಬರೋದಿಲ್ಲ, ಇಲ್ಲಿ ತೊಗೊಳಕ್ ಬರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಬೇಕು ಅದಕ್ಕೆ. ಇಲ್ಲೋರು ಟಿ ವಿ ಇಲ್ಲಿ ತೊಗೊಳ್ದೇನೆ ಹಾಗೆ ನೋಡ್ಬೋದಾಯ್ತು ಎಲ್ಲರೂ ಕೂಡ. ಆ ನೋಡೋ ಶಕ್ತಿ ಇಲ್ಲ, ಅದನ್ನೋಡಿ ಕನ್ವರ್ಟ್ ಮಾಡಿಕೊಡೋ ಶಕ್ತಿ ಇರೋದು ಅದಕ್ಕೆ. ಆದ್ದರಿಂದ ನೋಡಕ್ ಬರೋದಿಲ್ಲ. ಇರೋದು ಎಲ್ಲ ಕಡೆ ಬಂದು ನಿಜ, ಎಲ್ಲ ಕಡೆ ನೋಡಕ್ ಬರೋದಿಲ್ಲ. ನದ್ಯೋಶ್ಯ ಹೌದು, ಎರಡು ಒಂದು. ನದ್ಯೋಶ್ಯ ನಾಡ್ಯೋ ಅಥ ನನು ರುಹಾಣಿ ಮಹೀರುಹ ವಿಶ್ವತನೋ ನೃಪೇಂದ್ರ ಅನ್ನಂಚ ವೀರ್ಯಂ ಶಶಿತಂ ಮಾತರಿಶ್ವ ಗತಿರ್ವಯ ಕರ್ಮ ಗುಣಪ್ರವಾಹ. ಇನ್ನು ಮುಗುದಿಲ್ಲ, ನಾಳೆ ಅದನ್ನು ಕಂಟಿನ್ಯೂ ಮಾಡ. ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಮತ್ತೆ ಓದಿ ಓದಿ ಏನ್ ಮಾಡ್ಕೋಬೇಕು ಅದನ್ನ ಗಟ್ಟಿ ಮಾಡಿ. ಓಂ ನಾರಾಯಣಂ ಅಖಿಲ ಪೂರ್ಣ ಗುಣೈಕ ದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ